ಕುಂತೋಗಿದ್ದಾನೆ, ಕೃಷ್ಣ ನಿಂತು ಬಂದವನಂತೆ ನಟನೆ ಮಾಡಿದ್ದಾನೆ. ಆಗ ದುರ್ಯೋಧನ ಮಾಡಲು ಹೋದ, ನೆಚ್ಚಾದ್ರೆ ಚಕ್ರವರ್ತಿ ಸಾರ್ವಭೌಮಠ ಪಾಪ ಹೋದ, ಕೃಷ್ಣನ ಕಾಲು ದಿಸೆಯಲ್ಲಿ ಒಂದು ಆಸನ ಹಾಕಿದ್ದು, ಅಲ್ಲಿ ಕೂತ್ಕಂಡ ದುರ್ಯೋಧನ. ಕೂತ್ಕೊಂಡು ತಿರುಗಲಿಕ್ಕೆ ಕೃಷ್ಣ ಕಾಲಲ್ಲ ಆಡಿಸಿದ, ಹಸಿ ಕೂತ್ಕಂಡ. ಒಂದು 7 ನಿಮಿಷ ಆಗಿದ್ದ, ಅರ್ಜುನ ಬಂದು ಕಾಲು ದಿಸೆ ನಿಂತ್ಕೊಂಡ. ಅರ್ಜುನ ಬಂದು ನಿಂತಿರ್ಲಿಕ್ಕೇನೆ ಉಸಿರು ತೆಗೆದ ಕೃಷ್ಣ. ಅರ್ಜುನ ಯಾವಾಗ ಬಂದಿಂದ ಹೇಗಿಲ್ಲ, ನಾನು ಮುಂಚೆ ಬಂದಿನಿಂದ, ನೀನು ಮುಂಚೆ ಬಂದು ನನಗಾಗಲೇ ಗೊತ್ತಾಯ್ತು, ಆದ್ರೆ ನಾನು ಮೊದಲು ಅರ್ಜುನ ನೋಡಿದ್ದೀನಿ. ಏನು ಆಯ್ತಪ್ಪ, ಮೊದಲು ಅರ್ಜುನ ನೋಡಿದ್ದೇನೆ, ಆದ್ರಿಂದ ಏನ್ ಬಂದಿದ್ದೀನಿ. ಅವನು ಅಪೇಕ್ಷೆ ಮಾಡಿ ಬಿಟ್ಟಿದ್ದೀನಿ. ಏನು ಅಪೇಕ್ಷೆ? ಏನು? ನನ್ನ ಸೈನ್ಯ ಎಲ್ಲ ಒಂದ್ ಕಡೆಗೆ, ನಾನೊಬ್ಬನು ನಿರಾಯುಧನಾದ, ನಾನೊಬ್ಬನು ಒಂದ್ ಕಡೆ, ನನ್ನ ಚಕ್ರ ಕೂಡ ಹಿಡಿಯಲ್ಲ, ಯುದ್ಧ ಮಾಡಲ್ಲ ಅಂತ. ಆಮೇಲೆ ದುರ್ಯೋಧನಿಗೆ ಎಲ್ಲಿ ಸೈನ್ಯ ಕೇಳ್ಬಿಡ್ತಾನೆ ಅರ್ಜುನ ಅಂತ ಭಯ, ಸೈನ್ಯ ಎಲ್ಲಿ ಕೇಳ್ಬಿಡ್ತಾನೆ ಅಂತ. ಅರ್ಜುನ ಕೇಳ್ತಾನೆ, ಅರ್ಜುನ ಸ್ವಾಮಿ ನನ್ನ ಸೈನ್ಯ ಬೇಕಿಲ್ಲ, ನೀ ಚಕ್ರ ಹಿಡಿದೇ ಹೋದ್ರೆ ಚಿಂತಿಲ್ಲ, ನೀನಿದ್ಬಿಟ್ರೆ ಸಾಕು ಹಾಗೆ. ಆಗ ಅದೇ ರೀತಿ ಕೊಟ್ಟ ಲಕ್ಷಣ, ಹಾಗೆ ಭಗವಂತ ಒಬ್ಬನಿದ್ಬಿಟ್ರೆ ಸಾಕು, ಇನ್ನು ಉಳಿಕೆ ಕಟ್ಕೊಂಡು ನಾವೇ ಮಾಡಿ ಆರಿದ್ದಾರೆ ಏನಯ್ಯ, ನೀನಿಲ್ಲ ತನಕ ಅಂತ ತಿಳ್ಕೊಂಡು ಅದು ಅನುಭವಕ್ಕೂ ತಂದ್ಕೋಬೇಕು. ನಮಾಮಿತೆ ಜ್ಞಾತೆ ಆ ದುರಂಗದ ಕುತಕ್ಕರಣ್ಣ ಪ್ರಭವತ್ತು ಮೋಚಿತಮ್ಮಂತ ಭಾಗವತ ಹೇಳಿದ್ದಾರೆ. ಗಜರಾಜನಿಗೆ ತನ್ನ ಹಮ್ಮಿತ್ತು, ತನ್ನ ಅಧಿಕಾರ, ತನ್ನ ಐಶ್ವರ್ಯ, ತನ್ನ ಶಕ್ತಿ, ತನ್ನ ಪರಿವಾರದ ಮೇಲೆ ಅಷ್ಟು ನಂಬಿಕಿತ್ತು, ಯಾರೂ ಆಗಲಿಲ್ಲ. ಕೊನೆಗೆ ಆದಂತ ಸ್ವಾಮಿ ಇವರೆಲ್ಲ ನನ್ನ ರಕ್ಷಣೆ ಮಾಡ್ತಾರೆ ಅಂದ್ಕೊಂಡಿದ್ದೆ, ಒಬ್ಬರೂ ಮಾಡಲಿಲ್ಲ. ಕೊನೆಗೆ ನೀನೇ ಗತಿ, ಹಾಗೆ ನಾವು ಕೊಡ್ತೇನೆ ಪರಮಾತ್ಮೆಯೇ ಗತಿ ಅಂತ ತಿಳಿದುಕೊಂಡು ನಮ್ಮ ಲೌಕಿಕವಾಗಿ ಅನೇಕ ಅನುಭವಗಳನ್ನು ನೋಡಿಕೊಂಡು ಪರಮಾತ್ಮನೊಬ್ಬನ ನಂಬಿಬಿಡ್ತೇನೆ, ನಮ್ಗೆ ಯಾವ ಕಾಲಕ್ಕೆ ಏನ್ ಬೇಕೋ ಕೊಡ್ತೇನೆ ಅಂತ ತಿಳ್ಕೊಂಡವರಿಗೆ ಪರಮಾತ್ಮ ತನ್ನನ್ನೇ ಕೊಟ್ಬಿಡ್ತಾನೆ, ಇಹದಲ್ಲೂ ಸುಖ ಕೊಡ್ತಾನೆ, ಬಡದಲ್ಲೂ ಮೋಕ್ಷವನ್ನು ಕೊಡ್ತಾನೆ. ಇನ್ನು ಭಗವಂತ ಎಂತವನು, ತೆಗಮನೆಲ್ಲ ನಿರ್ಮಿಸುವ ನಾಲ್ಕೊಗನೊಳಗೆ ತಾನಿದ್ದು ಸಲಹುವ ಗಗನಕೇಶನುಳಿದ್ದು ಸಂಹರಿಸುವನು ಲೋಕರ ಸ್ವಗತ ಭೇದ ವಿವರ್ಜಿತನು ಸರ್ವಗ ಸದಾನಂದೈಕ ದೇಹನು ಬಗೆ ಬಗೆಯ ನಾಮದಲ್ಲಿ ಕರೆಸುವ ಕುಪುತನನ್ನು ಪೊರೆಯುವ ಪರಮಾತ್ಮ ಜಗತ್ತೆಲ್ಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಚತುರ್ಮುಖ ಬ್ರಹ್ಮದೇವರಲ್ಲ ಅಲ್ಲ, ಬ್ರಹ್ಮದೇವರಲ್ಲಿದ್ದು ಸೃಷ್ಟಿ ಮಾಡುವನು ಅವನೇ. ಬಾರು ಭಾಗವತ ಬರ್ತದೆ, ದ್ವಿತೀಯ ಸ್ತಂಭಗಳು ಬರ್ತದೆ, ಬ್ರಹ್ಮ ಶ್ರೇಷ್ಠರು ಸೃಷ್ಟಿ ಮಾಡುವಂತಂತಾರೆ. ಸೃಷ್ಟಿ ಮಾಡುವಂತಾಗ ತೃತೀಯ ಸ್ತಂಭಗಳಿಗೆ ಇಲ್ಲ, ನನಗೆ ಮಾಡುವ ಯೋಗ್ಯತೆ ಇಲ್ಲ ಅಂತಾರೆ ಬ್ರಹ್ಮದೇವರು, ಅದಕ್ಕೋಸ್ಕರವಾಗಿ ಹುಟ್ಟಿದ್ದಾರೆ. ಆಮೇಲೆ ನೀನು ಯೋಚನೆ ಮಾಡಬೇಡ, ನಾನೇ ನಿನ್ನಲ್ಲಿ ನಿಂತ್ಕೊಂಡು ಸೃಷ್ಟಿ ಮಾಡಿ ಆ ಕೀರ್ತಿಯನ್ನ ಆ ಪುಣ್ಯವನ್ನ ನಿನಗೆ ತಂದುಕೊಡ್ತೀನಿ. ಬ್ರಹ್ಮನಿ ಬ್ರಹ್ಮರೂಪೋಸಂ ಶಿವರೂಪಿ ಶಿವೇ ಸ್ಥಿತ ಅಂತ ತಿಳ್ಕೊಂಡು ಹೇಳಿದಾಗೆ ಚತುರ್ಮುಖ ಬ್ರಹ್ಮನಲ್ಲಿದ್ದು ಸೃಷ್ಟಿ ಮಾಡುವವನು ಅವನೇ, ಸ್ವಯಂ ತಾನಿದ್ದು ರಕ್ಷಣೆ ಮಾಡುವವನು ಅವನೇ, ಇನ್ನ ರುದ್ರನ ಅಂತರ್ಯಾಮಿಯಾಗಿ ಸಂಕಷ್ಟ ರೂಪದಿಂದ ಸಂಹಾರ ಮಾಡುವವನು ಅವನು. ಈ ರೀತಿ ಇರ್ತಕ್ಕಂಥ ಗಗನಕ್ಕೆ ಸ್ವಗತ ಭೇದ ವಿವರ್ತಿತ, ಅವರು ಮೂರು ಜನರಲ್ಲಿರೋ ಭಗವಂತ ಏನಾದರೂ ಭೇದ ಉಂಟೇನು ಇಲ್ಲ. ಸೃಷ್ಟಿ ಮಾಡುವವನು ಅವನೇ, ತಾನು ರಕ್ಷಣೆ ಮಾಡುವವನು ಅವನೇ, ರುದ್ರಾಂತರ್ಯಾಮಿಗೆ ಸಂಹಾರ ಮಾಡ್ತಕ್ಕಂಥವ್ರು. ಸ್ವಗತ ಭೇದ ವಿವರ್ತಿತ, ಭಗವಂತ ರೂಪಗಳಲ್ಲಿ ಭೇದ ಯಾವ ಕಾಲಕ್ಕೂ ಇಲ್ಲ. ಈ ರೀತಿಯಾಗಿ ಪರಮಾತ್ಮನ ನಾವು ಚಿಂತನೆ ಮಾಡಬೇಕು. ಚಿಂತನೆ ಮಾಡಿದಾಗ ಏನಾಗ್ತೀವಿ, ಸರ್ವಗ ಸದಾನಂದೈಕ ದೇಹನು, ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಸದಾ ಆನಂದಮಯವಾದ ದೇಹವುಳ್ಳವನು ದೇವನು, ಬಗೆ ಬಗೆಯ ನಾಮದಲ್ಲಿ ಕರೆಸುವ ಭಕ್ತರನ್ನೇ ಪರಮಾತ್ಮ. ಪರಮಾತ್ಮ ಜಗತ್ತಿನಲ್ಲಿ ಎಲ್ಲಾ ನಾಮಗಳು ಭಗವಂತನೇ, ಎಲ್ಲಾ ನಾಮಗಳು ಭಗವಂತನೇ. ಅದಕ್ಕೋಸ್ಕರ ಸರ್ವಾನಿ ನಾಮಾನಿ ಯಮಾಮಿಷಂತಿ, ಇದನ್ನೇನೆ ಆಚಾರ್ಯರು ಋಗ್ವೇದಕ್ಕೆ ಭಾಷ್ಯವನ್ನು ಬರೀತಾ ಯಾವ್ಯಾವ ನಾಮಗಳು ಹೇಗೆ ಭಗವಂತನ ಪರವಾದ ಅರ್ಥ ಮಾಡಬೇಕು ಅಂತಕ್ಕಂಥದ್ದನ್ನ ತಾವು ತೋರಿಸಿದ್ದಾರೆ. ಅದಕ್ಕೋಸ್ಕರ ಯಾವುದೇ ತುಚ್ಛ ನೀಚ ಚಂಡಾಲ ಇವು ಕೂಡ ಭಗವಂತನ ನಾಮಗಳು. ನಾವು ತಿಳ್ಕೊಂಡಾಗ ಈ ರೀತಿಯಲ್ಲ, ಅದು ಭಗವಂತನ ಗುಣಗಳನ್ನೇ ಹೇಳಿದಳು ಅಂದಾಗ ನಾವು ಯಾವ ನಾಮ ಉಚ್ಚಾರ ಮಾಡಿದ್ರು ಭಗವಂತನೇ. ಹಾಗಾದ್ರೆ ಈ ರಾಮಕೃಷ್ಣಾದಿ ನಾಮಗಳು ಯಾತಕ್ಕಾಗಾರೆ ಅಂದ್ರೆ ದೇವರ ಜ್ಞಾಪಕ ಬರಲಿ ಅಂತಷ್ಟೇ. ನಮ್ಮ ದೇವರ ರಾಮಸ್ವಾಮಿ ತಯಾತಸ್ಯ ಸ್ಮರಣ ಜಾಯತೆ ಯಥ ಶ್ರೇಷ್ಠದಲ್ಲಿ, ಯಾವುದರಿಂದ ಭಗವಂತನ ಸ್ಮರಣೆ ಬರ್ತದೆ ಅದೇ ನಾಮ ಆಗಿತ್ತು. ನಾಮ ಪ್ರಸಿದ್ಧವಾದ ರಾಮಕೃಷ್ಣಾದಿ ನಾಮಗಳೇ ಆಗಬೇಕು ಅಂತಲ್ಲ, ಭಗವಂತನ ಸ್ಮರಣೆ ಯಾವುದರಿಂದ ಬಂದ್ರೆ ಅದೇ ಭಗವಂತನ ನಾಮ. ಹಂದಿಯನ್ನು ನೋಡ್ವಿ, ಊರ ಹಂದಿ ನೋಡ್ವಿ, ಆಗ ನಮಗೆ ದೇವರ ಜ್ಞಾಪನೆ ಬಂತು. ವರಾಹ ರೂಪಿಯಾದ ಪರಮಾತ್ಮ ತಾನು ಹಿರಣ್ಯಾಕ್ಷನ ಸಂಹಾರ ಮಾಡಿ ಭೂಮಿಯನ್ನು ತಂದುಕೊಟ್ಟಲ್ಲ ಬ್ರಹ್ಮದೇವರಿಗೆ. ಇಷ್ಟು ಒಂದು ಫ್ಲಾಶ್ ಮನಸ್ಸಿ ಬಂತು ಅಂದ್ರೆ ನಮ್ಮ ಭಾಗಕ್ಕೆ ಆ ಹಂದಿನೇ ಪರಮಾತ್ಮನ ನಾಮ. ಅನೇಕ ಜನ್ಮದ ಪಾಪ ಹೋಗುತ್ತೆ. ಭಗವಂತನ ಜ್ಞಾಪಕ ಬಂದೇ ಇದ್ದ ನಾಮಸ್ಮರಣೆ ಅಲ್ಲ ಅಂತ ಅದಲ್ಲೇ ಅನ್ನೋದು ಗಿಳಿಪಾಠ ಆಗುತ್ತೆ. ಅದಕ್ಕೆ ಯಥಾ ತವ ಸ್ಮರಣ ಜಾಯತೆ ತದೇ ನಾಮ ಮುದ್ರ ಆಚಾರು. ಯಾವುದರಿಂದ ದೇವರ ಜ್ಞಾಪಕ ಬಂದ್ರೆ ಅದೇ ನಾಮ ಪ್ರಸಿದ್ಧವಾದ ನಾಮ. ಅದಕ್ಕೆ ಪರಮಾತ್ಮ ತಾನು ಬಗೆ ಬಗೆಯ ನಾಮದಲ್ಲಿ ಕಳಿಸುವ ಭಕ್ತರನ್ನೇ ಬರುವ. ವಿದೇಹರಾಜಿ ಕೇಳ್ತೇನೆ, ಜಗತ್ತಿನ ಸೃಷ್ಟಿ ಯಾಕೆ ಮಾಡಿದ ಅಂದ್ರೆ ಸ್ವಮಾತ್ರ ಆತ್ಮ ಪ್ರಸಿದ್ಧಿಯನ್ನು ತನ್ನನ್ನು ತಾನು ಜಗತ್ತಿಗೆ ಪ್ರಸಿದ್ಧ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಸೃಷ್ಟಿ ಮಾಡಿದ. ತದೇ ವಾನು ಪ್ರಾವಿತ್ಯ ಸೃಷ್ಟಿ ಮಾಡಿದ, ಒಳಗೆ ಪ್ರವೇಶ ಮಾಡಿದ ಪರಮಾತ್ಮ. ಹಾಗಾದ್ರೆ ನಮ್ಮ ಹಾಗೆ ಆತ್ಮ ಒಂದು ವೀಕ್ನೆಸ್ ಏನಾದರೆ ಹೊಗಳಬೇಕು, ಎಲ್ಲರೂ ಕೊಂಡಾಡಬೇಕು, ಪ್ರಸಿದ್ಧಿ ಆಗಬೇಕು ಅಂತ ಕಟ್ಟಾದ ಅದೊಂದು ವೀಕ್ನೆಸ್. ಅದು ಮನುಷ್ಯನೇ, ಅದೇನು ದೊಡ್ಡ ಸ್ಥಿತಿ ಅಲ್ಲ, ಅದೊಂದು ವೀಕ್ನೆಸ್. ಹಾಗೆ ಭಗವಂತನಲ್ಲ ಅದನ್ನೇನು ಇಲ್ಲ. ಮತ್ತೆ ಯಾಕೆ ಅಂತಂದ್ರೆ ನನ್ನ ಭಕ್ತರಿಗೆ ನನ್ನನ್ನು ಜ್ಞಾಪಿಸಿಕೊಳ್ಳುವುದಕ್ಕೆ ಗುಡಿ ತನಕ ಹೋಗಬಾರ್ದು, ಅಷ್ಟು ಕಷ್ಟಪಡಬಾರ್ದು ಅಂತ ಪರಮಾತ್ಮನಿಗೆ. ತನ್ನ ಭಕ್ತರು ಹಾಡಿ ಎಷ್ಟು ಸುಖವಾಗಿರಬೇಕು ಅಂತ ನನ್ನನ್ನು ಜ್ಞಾಪಿಸಿಕೊಳ್ಳುವುದಕ್ಕೆ ಎಷ್ಟೆಷ್ಟೋ ದೂರ ಕುದಿಗೆ ತೀರ್ಥಯಾತ್ರೆಗೆ ಹೋಗೋದು ಬೇಕೇ ಇಲ್ಲ. ಯಾವುದನ್ನು ನೋಡಿ ಇಲ್ಲಿ ಭಗವಂತ ತದ್ರು ಮತ್ತು ಅನ್ನಾಮಕನಾಗಿದ್ದಾನೆ ಅಂತ ಹೇಳಿಸಿಬಿಟ್ಟೆ ಅಲ್ಲೇ ಬಂದ ರಕ್ಷಣೆ ಮಾಡ್ತಾರೆ.
ಗಜಾನನಿಗೆ ಪರಮಾತ್ಮ ಸ್ಮರಣೆ ಬರಲಿಲ್ಲ.
ಹೌದು, ಸ್ಮರಣೆಯಿಂದ ಅದೇ ಮತ್ತೆ ನಾರಾಯಣ ಅಂತ ಕೂಗಿದ ಮಗನ ಕೂಗಿದ್ದು ಮಗನ್ನೇ. ಆದ್ರೆ ಪೂರ್ವ ಜನ್ಮದ ಪುಣ್ಯದಿಂದ ಆ ನಾರಾಯಣ ಜಾಪೂರೇ ಕೇಳದ ದಾಸ ತಮ್ಮ ಪುತ್ರೇ ನಾರಾಯಣ ಕೋಲಂಬಂದು ಬ್ರಹ್ಮಾಂಡದ ಹೊರಗಿದ್ದು ಬ್ರಹ್ಮಾಂಡವನ್ನೇ ತಾನೊಂದು ಚೆಂಡಾಗಿ ಆಡ್ತಕ್ಕಂತ ನಾರಾಯಣ ಸ್ಮರಣೆ. ಇದು ಸ್ಮರಣೆ, ಪಠನೆ ಬೇರೆ ಸ್ಮರಣೆ ಬೇರೆ. ಪಠನೆಗೆ ಫಲ ಇದೇನು ಲೌಕಿಕವಾದ ಫಲ ಕೊಡ್ತಾನೆ ದೇವರು, ಕೊಡಲ್ಲ ಅಂತಲ್ಲ. ಸ್ಮರಣೆಗೆ ಮೋಕ್ಷವನ್ನೇ ಕೊಡ್ತಾನೆ ದೇವರು. ಅದಕ್ಕೋಸ್ಕರವಾಗಿ ನಾಮಸ್ಮರಣ ಸಂಧಿಯಿಂದ ಜಗನ್ನಾಥದಾಸ ಈ ರೀತಿಯಾಗಿ ಬಗೆ ಬಗೆಯ ನಾಮದಲ್ಲಿ ಕಳಿಸುವ ಭಕ್ತರನ್ನೇ ಬರು. ಇದನ್ನು ತಿಳಿಸೋದಕ್ಕೋಸ್ಕರವಾಗಿ ಮಾತೃಕಾನ್ಯಾಸ. ಮಾತೃಕಾನ್ಯಾಸ ಅರ್ಥವೇನು ಸ್ವಾಮಿ? ನಾವು ಲೌಕಿಕ ವ್ಯವಹಾರಕ್ಕೋಸ್ಕರವಾಗಿ ಏನೇನೋ ಮಾತಾಡ್ತಿದ್ದೀವಿ ನಾವು, ಬೆಳಗಿಂದ ರಾತ್ರಿ ಒಂದು ಸ್ವಪ್ನಾವಸ್ಥೆಯಲ್ಲೂ ಮಾತಾಡ್ತಿದ್ದೀವಿ. ಇದೆಲ್ಲವೂ ನಿನ್ನ ನಾಮಸ್ವರ. ಯಾಕೆ? ವರ್ಣಾಭಿಮಾನಿ ದೇವತೆಗಳು ನಮ್ಮ ಬಾಯಿಂದ ಮಾತುಗಳನ್ನು ನುಡಿಸುವಾಗ ಅವೆಲ್ಲ ಭಗವಂತನ ನಾಮ ಅಂತ ತಿಳ್ಕೊಂಡು ಅದನ್ನು ಸಮನ್ವಯ ಮಾಡಿ ಅವ್ರು ನುಡಿಸ್ತಾ ಇದ್ದೆ. ವ್ಯರ್ಥವಾದ ನಾಮ ನಮ್ಮಾಗೆ ವರ್ಣಾಭಿಮಾನಿ ದೇವತೆಗಳು ಎಂದೆಂದೂ ನುಡಿಸಲ್ಲ. ಏನೇ ಮಾತಿಗೆ ಬಾಯಿಂದ ಬಂದು ಅದೆಲ್ಲೂ ನಿನ್ನ ನಾಮ ಅಂತ ಸಮನ್ವಯ ಮಾಡಿ ಅದನ್ನು ಪರಮಾತ್ಮ ಸಮರ್ಪಣೆ ಮಾಡ್ತೇವೆ. ನಮಗೊಂದು ಗೊತ್ತಾಗಲಿ. ಆಗ ನಮಗೆ ಅದಕ್ಕೋಸ್ಕರ ಬೆಳಗ್ಗೆ ಏನು ಒಂದು ಹೋಲ್ಸೇಲ್ ಆಗಿ ಸ್ವಾಮಿ ಈ ದಿವಸ ಜಾಗೃತ ಅವಸ್ಥೆಯಲ್ಲಿ ಸ್ವಪ್ನಾವಸ್ಥೆಯಲ್ಲಿ ಈ ಬಾಯಿಂದ ಏನೇನು ನುಡಿಸ್ತಾ ಇದ್ದೀವಿ ಇದೆಲ್ಲೂ ನಿನ್ನ ನಾಮ ಅಂತ ವೇದ ಹೇಳ್ತಾರೆ. ನನಗದನ್ನ ಆಯಾ ಕಾಲದಲ್ಲಿ ಸಮನ್ವಯ ಮಾಡುವ ಯೋಗ್ಯತೆ ಇಲ್ಲ. ನೀನಾಗಿ ದೊಡ್ಡ ಮನಸ್ಸು ಮಾಡಿ ಇದೆಲ್ಲೂ ನಿನ್ನ ನಾಮ ಅಂತ ತಿಳಿದುಕೊಂಡು ನನ್ನ ಉದ್ಧಾರ ಮಾಡು ಅಂತ ಹೋಲ್ಸೇಲ್ ಆಗಿ ಕೇಳ್ತಕ್ಕಂಥದ್ದೇ ಮಾತ್ರ ಕಾರ್ಯಾಸ ಅಷ್ಟೇ, ಬೇರೆ ಅಲ್ಲೇ ಇಲ್ಲ. ಅದಕ್ಕೆ ಬಗೆ ಬಗೆಯ ನಾಮದಲ್ಲಿ ಕರೆಸುವ ಭಕ್ತರನ್ನು ಪರಿವ. ಒಬ್ಬನಲ್ಲಿ ನಿಂತಾಡುವನು ಮತ್ತೊಬ್ಬನಲ್ಲಿ ನೋಡುವನು ಬೇಡುವನು ಒಬ್ಬನಲ್ಲಿ ನೀಡುವನು ಮಾತಾಡುವನು ನೆರೆಗಾಗಿ ಅಪ್ಪರದ ಹೆದ್ದರಿವನು ಮತ್ತೊಬ್ಬರನ್ನು ಲೆಕ್ಕಿಸಲು ಲೋಕದೊಳೊಬ್ಬನೇ ತ ಬಾಧ್ಯ ಬಾಧಕನಾಹ ನಿಂತ. ಒಬ್ಬರಲ್ಲಿ ನಿಂತ್ಕೊಂಡು ಆಡ್ತಾ ಇದ್ದಾನೆ, ಇಲ್ಲಿ ನನ್ನಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾನೆ. ಮತ್ತೊಬ್ಬರಲ್ಲಿ ನೋಡುವುದು ಒಬ್ಬರಲ್ಲಿ ನಿಂತ್ಕೊಂಡು ನಾಟಕ ಆಡ್ತಾ ಇರ್ತಾನೆ, ಇನ್ನೊಬ್ಬರಲ್ಲಿ ನಿಂತ್ಕೊಂಡು ತಾನೇ ಅದನ್ನು ನೋಡ್ತಾ ಇರ್ತಾನೆ. ಬೇಡುವನೊಬ್ಬನೇ ಮಾತಾಡ್ತೀನಂತಾನೆ. ಒಬ್ಬೇ ವ್ಯಕ್ತಿ ಒಂದೇ ಎರಡು ಮೂರು ಪಾಠ ಮಾಡ್ತಾರೆ ಹಾಗೆ ಭಗವಂತ. ಬೇಡುವನೊಬ್ಬನಲ್ಲಿ ಒಬ್ಬರಲ್ಲಿ ನಿಂತ್ಕೊಂಡು ಬೇಡ್ತಾನೆ, ನನಗೆ ತಾ ಬೇಕು ಅಂತ ತಾನೇ ಬೇಡ್ತಾನೆ. ನೀನುವನು ಒಬ್ಬರಲ್ಲಿ ಇನ್ನೊಬ್ಬರಲ್ಲಿ ನಿಂತ್ಕೊಂಡು ನಾನು ಅದನ್ನು ಕೊಡ್ತಾ ಇದ್ದೇನೆ. ಮಾತಾಡು ಇಷ್ಟೆಲ್ಲ ಮಾಡಿಕೊಡೋನು ಬೆರಗಾಗಿ ತಾನು ಮಾತಾಡ್ತಾ ಇದ್ದೇನೆ. ಅಬ್ಬರದ ಹೆದ್ದೈವನಿವ, ಇವನು ಸರಿಸಮನಾಗಿರ್ತಕ್ಕಂತಹ ದೇವರು ಯಾರು ಹೆದ್ದೈವ ಮತ್ತೊಬ್ಬರನ್ನು ಲೆಕ್ಕಿಸನು. ಇವನು ಎದುರು ಇಲ್ಲೇ ಇಲ್ಲ ಜಗತ್ತಲ್ಲಿ, ಯಾರ್ಯಾರ ಲೆಕ್ಕ ಇಲ್ಲ ಜಗತ್ತಲ್ಲಿ, ತಾನು ಒಬ್ಬನೇನೆ ಎಲ್ಲರನ್ನೂ ವ್ಯಾಪ್ತನಾಗಿ ತಾನು ಮಾಡ್ತಾನೆ. ಬಾಧ್ಯ ಬಾಧಕ ಅಂದ್ರೆ ಈ ಒಂದು ಪ್ರಾಣಿಯಲ್ಲಿ ನಿಂತು ಸಂಹಾರ ಮಾಡಿಸ್ಕೊಡ್ತಾನೆ, ಇನ್ನು ಸಂಹಾರ ಮಾಡುವವರಲ್ಲಿದ್ದು ಸಂಹಾರ ಮಾಡ್ತಾನೆ, ಹೊಡೆಯುವವರಲ್ಲಿದ್ದು ಹೊಡಿತಾನೆ, ಹೊಡಿಸಿಕೊಳ್ಳುವವರಲ್ಲಿದ್ದು ಹೊಡಿಸ್ಕೊಡ್ತಾನೆ. ಯಾಕೆ ದೇವರ ಇಷ್ಟೆಲ್ಲ ಅವಸ್ಥೆ, ಇಷ್ಟೆಲ್ಲ ಯಾಕೆ ದೇವರ ವ್ಯವಸ್ಥೆ? ಸುಖವಾದ ಹಾಯಂತ ಇರಬಾರ್ದೆ ಅಂತಂದ್ರೆ ನಮ್ಮ ಕರ್ಮ ಕಳೆಯೋದಕ್ಕೆ ಇವೆಲ್ಲ ಪರಮ ಸಾಧನದ ಚಿಂತೆ ಎನಗೇಕೆ ದೇವ ಮಾಧವನೇ ಮನ್ನಾಮ ಧರಿಸಿ ನೀನೇ ಮಾಡುತ್ತಲಿರಲು ಸಾಧನದ ಚಿಂತೆ ಎನಗೇಕೆ ದೇವ ಅಂದ್ರೆ ಜಯಿಸಿಬಿಟ್ಟರು. ಆದ್ದರಿಂದ ಇರೀಜಾಗಿರ್ತಕ್ಕಂಥದ್ದು. ಹಾಗಾದರೆ ಇದೆಲ್ಲ ಏನಾದಾಯ? ನಮ್ಮ ಹಿಂದಿನ ಜನ್ಮದಲ್ಲಿ ನಾವು ಅನೇಕ ಕರ್ಮಗಳನ್ನು ಮಾಡಬೇಕು ಅಂದ್ಕೊಂಡು ನಾವು ಆ ಜನ್ಮದಲ್ಲಿ ಮಾಡಲಿಕ್ಕಾಗಿರಲ್ಲ. ಅದಕ್ಕೋಸ್ಕರವಾಗಿ ಏನು ಮಾಡ್ತೇನೆ, ನಾನು ಈ ಜನ್ಮದಲ್ಲಿ ನಮ್ಮ ದೇಹದಲ್ಲಿ ಅನಂತ ರೂಪವನ್ನು ತೆಗೆದುಕೊಂಡು ನೋಡಪ್ಪ ಹಿಂದಿನ ಜನ್ಮದಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೆ ಅದನ್ನು ಮಾಡಿಸ್ತಾ ಇದ್ದೀನಿ ನೋಡು ಅಂತ ತಿಳ್ಕೊಂಡು ಆ ಕರ್ಮ ಕಳೆಯುವುದಕ್ಕೆ ದೇವರೇ ಮಾಡ್ತಾರೆ ನಮ್ಮಲ್ಲಿ. ಕರ್ಮ ಮೋಕ್ಷಾಯ ಕರ್ಮ ಅಣಿವಿದಂತೆ ಅವಲಂಬಿತ, ನಮ್ಮ ದೇಹದಿಂದ ಆಗ್ತಕ್ಕಂತಹ ಸಕಲ ಕರ್ಮಗಳು ನಮಗೆ ಔಷಧಿ ಉಂಟು, ಭವರೋಗ ಎನ್ನುವುದಕ್ಕೆ ಔಷಧಿ. ಯಾಕೆ ಈಗ ಹೊಸದಾಗಿ ಕರ್ಮ ಯಾವುದು ಉಂಟಲ್ಲಂತಾರೆ ಕೃಷ್ಣ ಭಗವದ್ಗೀತೆಯಲ್ಲಿ, ನಾದತ್ತೆ ಕಸ್ಯಚಿತ್ ಪಾಪಂ ನಾದತ್ತೆ ಕಸ್ಯಚಿತ್ ಪುಣ್ಯಂ. ಈ ದೇಹದಿಂದ ಹೊಸದಾಗಿ ಪುಣ್ಯವೂ ಆಗಲ್ಲ, ಹೊಸದಾಗಿ ಪಾಪವೂ ಆಗಲ್ಲ. ಮತ್ತಾವುದು ಸ್ವಭಾವ ಬರುವಂತೆ ಹಿಂದಿನ ಜನ್ಮದಲ್ಲಿ ಏನ್ ರೆಕಾರ್ಡ್ ಆಗಿತ್ತೆ ಅದನ್ನು ಪ್ಲೇ ಮಾಡ್ತಾ ಇದ್ದ ಅಷ್ಟೇ. ತಿಳಿದು ಆ ಮಾಡಬೇಕು ಅಂತ ಹೇಳಿದ್ರೆ ಮಾಡಲಿಕ್ಕಾಗಿಲ್ಲ, ಕರ್ಮ ಮೋಕ್ಷಾಯ ಕರ್ಮ ಅಣಿವಿದತ್ತೆ ಆಗದಲ್ಲಿ ಅದನ್ನು ಕಲಿಯೋದಕ್ಕೆ ದೇವರು ಮಾಡ್ತಾರೆ. ನಾವೇನು ಮಾಡುತ್ತೀವಿ, ಇವೆಲ್ಲ ಕೇಳುತ್ತೀವಿ, ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತ ನಾವೇನು ಒಂದು ಕರ್ಮದ ಲಿಸ್ಟ್ ಕೊಟ್ಬಿಟ್ಟಿದ್ದೀವಲ್ಲ, ಆಗ ನೋಡಿ ನೋಡಿ ನಾನು ಇದನ್ನು ಮಾಡಿದೆ ಎಂಬ ಅಭಿಮಾನ ಕೊಟ್ಬಿಡ್ತೀವಿ. ಬೀಜಗಳು ಹೋಗೋ ಮಾರಿ ಒಳಗೆ ಕರಗುತ್ತೀವಿ. ಕರ್ಮ ಕಳಿಬೇಕು ಅಂತ ದೇವರು ಅದನ್ನು ಮಾಡ್ತಾ ಇದ್ದೆ, ನಾವೇನು ಮಾಡ್ತೀವಿ, ನಾನು ಒಳಗು ಅಂತ ಕರ್ಕೊತಾಗಿ ಮಾಡಿ. ಯಾಕೆ ನಾನು ಮಾಡಿದೆ, ಮಾಡಿದ ಮೇಲೆ ಫಲ ಕರ್ಮವಾದ ಏ ಕರ್ಮ ಫಲ ಅನ್ನೋರಾಗಿ ಕರ್ಮ ಮಾಡಿದ್ರೆ ಕೂಲಿಯಾಗಿ ಕೇಳಬಾರ್ದು, ಏನು ತಪ್ಪದೆ ಕರ್ಮ ಮಾಡದೇನೂ ಕೂಲಿ ಕೇಳ್ತಾ ಇದ್ದೀವಿ ನಾವೀಗ. ಇನ್ನು ಕೆಲಸವೇ ಪ್ರಾರಂಭ ಮಾಡಿರಲ್ಲ, ಸತ್ಯಾರಾಯಣ ಪೂಜೆ ಪ್ರಾರಂಭ ಮಾಡಿರಲ್ಲ, ಪ್ರಾರಂಭದಲ್ಲೇನೇ ಆಗಲಿ ಸಂಕಲ್ಪ ಮಾಡಿ ಕ್ಷಯ ಮಾಸ್ತಿ ಒಂದಿಷ್ಟಿಷ್ಟು ಅಂತ ಇವೆಲ್ಲ ಇಷ್ಟು ದೇವರಲ್ಲಿ ಇಟ್ಟುಬಿಟ್ಟಿದ್ವಿ. ಒಂದಾಗ ಎಷ್ಟು ಬಂಧಕವಾಗ್ತದೆ ಕರ್ಮ ಅಂತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಒಬ್ಬನಲ್ಲಿ ನಿಂತಾಡುವ ತಾನು ನಮಗೋಸ್ಕರವಾಗಿ ಇಷ್ಟು ದುಡಿತಾ ಇದ್ದಾನೆ ದೇವರು. ಸುಟ್ಟಿಗೆ ತಂದೆ ಕರ್ಮ ಎಲ್ಲವನ್ನು ಕಳೆದು ಬಿಟ್ಟು ಅವನ ಸ್ವಚ್ಛವಾಗಿ ಮಾಡಿಬಿಟ್ಟು ಸ್ವಸ್ವರೂಪ ದರ್ಶನವನ್ನು ಕೊಟ್ಟು ಬಿಟ್ಟು ನಿಮ್ಮ ದರ್ಶನ ಮೋಕ್ಷ ಕಳಿಸ್ಬೇಕು ಅಂತ ಆಕೆ ಇಷ್ಟು ಒತ್ತಾಡ್ತಾ ಇದ್ದ. ನಾವೇನು ಮಾಡ್ತೀವಿ, ಎಲ್ಲ ಮೈ ಮೇಲೆ ಹಾಕಿದ್ದಾನೆ. ವಾಂತ ವಸ್ನಾತಿಯಿಂದಲೇ ವಾಂತಿಯನ್ನು ನಾವು ನಿಲ್ಲುತ್ತಾ ಇದ್ದೀವಿ ಅಂತ ಮತ್ತೆ ಹೆಚ್ಚಿನ ಭಾಗಿತ್ತು. ಈ ರೀತಿ ಇರ್ತಕ್ಕಂಥ ಅದಕ್ಕೋಸ್ಕರವಾಗಿ ಈ ಒಬ್ಬ ನಿಂತಾಡ್ತಾ ಇದ್ದಾನೆ. ಯಾಕೆ ಈ ನಾನು ಹೇಳ್ತಾ ಇದ್ದೀನಿ, ಇದೇನು ಯಾವಾಗ ತೀರ್ಮಾನವಾದ್ದು, ಯಾವುದೋ ಜನ್ಮದಲ್ಲಿ ತೀರ್ಮಾನವಾದದ್ದು, ಯಾವುದೋ ಜನ್ಮದಲ್ಲಿ ತೀರ್ಮಾನವಾದದ್ದನ್ನ ಈ ಜನ್ಮದಲ್ಲಿ ದೇವರದನ್ನು ಕಾರ್ಯರೂಪಕ್ಕೆ ತರ್ತಾ ಇದ್ದಾನೆ. ಕಾರ್ಯರೂಪಕ್ಕೆ ಕಾರ್ಯರೂಪಕ್ಕೆ ತಂದಾಗ ನಾವೇನು ಮಾಡ್ತೀವಿ, ಏನಪ್ಪ ಹಿಂದೆ ಅಂದ್ಕೊಂಡಿದ್ದಿ, ಕರ್ಮ ಕಳೆದೋಗ್ಬಿಡು ಸ್ವಾಮಿ, ಇದು ನಿನ್ನ ಪೂಜಾ ನಿನ್ನ ಪ್ರೀತನಾದು ಅಂದ್ರೆ ಉಳ್ಕಂಡು, ಹಾಗಂತೇನೆ ಇದು ನಾನು ಮಾಡಿದೆ ಅಂತಕ್ಕಂಥದ್ದು. ನನಗೆ ಅಭಿಮಾನ ಬಂದರಾಗಲಿ ನಿಮಗೂ ಅಭಿಮಾನ ಬಂದರಾಗಲಿ ಮತ್ತೆ ಬಂಧಕ ಆಯ್ತು ಅಂತ. ಬಂಧಕ ಅಂದ್ರೆ ಏನು, ಮತ್ತೆ ತಾಯಿಗಳ ಪ್ರವೇಶ ಪಂಚಾಗ್ನಿಯಲ್ಲಿ ಬೇಯಬೇಕು, ಇದೆಲ್ಲ ಅನುಭವಿಸ್ಬೇಕಾಗ್ತದೆ. ಅದಕ್ಕೋಸ್ಕರವಾಗಿ ಅದು ಏನ್ ಬೆಳಗ್ಗೆ ಗುರುಭುಂಚ ಕರ್ಮ ನಿಜ ನಿಯತಂ ಹರಿಪಾದವಿ ನಮ್ಮೇ ಆಸರದ ಹರಿರೇವ ಪರು ಹರಿರೇವ ಗುರು ಹರಿರೇವ ಜಗತ್ಪಿತೃ ಮಾತೃಗತಿ ನಿಜಂ ನಿಯತಂ ಕರ್ಮಂ ಕುರು. ಭಗವಂತ ನಮ್ಮ ಪ್ರಾರಬ್ಧ ಕರ್ಮಾನುಸಾರವಾಗಿ ಏನೇನು ಕರ್ಮ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾನೆ, ಅವನು ಏನು ಮಾಡಿಸ್ತಾರೆ ಅದರಂತೆ ಮಾಡು. ಅದನ್ನು ಬಿಟ್ಟು ಬೇರೆ ಮಾಡಲಿಕ್ಕೆ ನಿನಗಾಗಲ್ಲ, ಬ್ರಹ್ಮದೇವರ ಕೈಯಲ್ಲೂ ಅದೇನು ತೀರ್ಮಾನ ಮಾಡಿದ್ದಾರೆ ಅದು ಯಾಕೆ ತೀರ್ಮಾನ ಮಾಡಿ. ಸ್ವಭಾವದೇನ ಕೌಂತೇಯ ನಿಬದ್ಧ ಸ್ವೇನ ಕರ್ಮ ಅಂತ ಕೃಷ್ಣ ಭಗವದ್ಗೀತೆ. ನಮ್ಮ ನಮ್ಮ ಸ್ವಭಾವ ಯೋಗ್ಯತೆಯನ್ನು ಇದಕ್ಕೆ ಅನುಸಾರವಾಗಿ ಕರ್ಮ ಎಲ್ಲ ತೀರ್ಮಾನವಾಗುವುದಿದೆ, ಅದನ್ನು ಪ್ಲೇ ಮಾಡ್ತಾ ಇದ್ದಾರೆ. ಆ ರಿಮೋಟ್ ಕಂಟ್ರೋಲ್ ನಮ್ಮ ಕೈಯಲ್ಲಿಲ್ಲ. ಈ ರೀತಿ ತಿಳ್ಕೊಂಡರೆ ಮನದಲ್ಲಿರ್ತಾರೆ ಮನಸ್ಕೊಡ್ತಕ್ಕಂಥ. ಆದರೆ ಇಷ್ಟೆಲ್ಲ ಮಾಡ್ತಾ ಇದ್ದಲ್ಲ, ಅದಕ್ಕೆಲ್ಲ ಯಾರಾದರೂ ಲೆಕ್ಕನೇ, ಯಾರ್ಯಾರು ಲೆಕ್ಕ ಇಲ್ಲ. ಇಷ್ಟೆಲ್ಲ ಯಾರಿಗೋಸ್ಕರವಾಗಿ ನಮಗೋಸ್ಕರವಾಗಿ ದುಡಿತಾ ಇದ್ದ ಅಂತೇಳಿ. ಅನಂತಾನಂತ ರೂಪಗಳು, ಒಂದು ರೂಪ ಅಲ್ಲ, ಅನಂತಾನಂತ ಒಂದು ಕೆಲಸಕ್ಕೆ ಅನಂತ ಜನರ ಸಹಾಯ ಅಂತ ವಿಜಯದಾಸರು ಒಂದು ಹೆಜ್ಜೆ ಇಟ್ಟಿರ್ಬೇಕಾದ್ರೆ ಇಷ್ಟು ಅನಂತ ರೂಪಗಳನ್ನು ತೆಗೆದುಕೊಂಡು ನಮ್ಮಲ್ಲಿಟ್ಟು ತಾನು ಮಾಡ್ತಾರೆ. ಇನ್ನು ಬಾಧ್ಯ ಬಾಧಕ ಅಂದರೆ, ಬಾಧ್ಯ ಬಾಧಕ ಅಂದರೆ ಈಗ ಒಂದು ಉದಾಹರಣೆ ಕೊಡಬೇಕು ಅಂತಂದ್ರೆ ಮ್ಯಾಜಿಸ್ಟ್ರೇಟು ಆಜ್ಞಾ ಮಾಡ್ತಾರೆ, ಆಜ್ಞಾ ಏನು ಇವನು ತಗೊಂಡೋಗಿ ಗಲ್ಲಿಗೆ ಹಾಕು ಅಂತ ಆಜ್ಞಾ ಮಾಡ್ತಾರೆ. ಆಜ್ಞಾ ಮಾಡಿದವರು ಯಾರು, ಮ್ಯಾಜಿಸ್ಟ್ರೇಟ್. ಗಲ್ಲಿ ತಗೊಂಡೋಗಿ ಹಾಕೋರು ಯಾರೋ ಒಬ್ಬರು ಇದ್ದಾರೆ, ಅವನು ಮರಣದಂಡನೆ ವಿಧಿಸ್ತಾರೆ. ಅಲ್ಲಿ ಮರಣದಂಡನೆ ಗಲ್ಲಿಗೆ ಹಾಕುವವನು ಭಗವಂತನೇ, ಇಲ್ಲಿ ಗಲ್ಲಿಗೆ ಹಾಕಿಸಿಕೊಳ್ಳುವವನು ಭಗವಂತನೇ. ಯಾಕೆ ಭಗವಂತಿಗೆ ದೋಷ ಏನನ್ನು ಅಲ್ಲ, ಇವನೊಂದು ಅಪರಾಧ ಮಾಡಿದ್ದಾನೆ, ಇವನು ಅಪರಾಧ ಮಾಡಿದ್ದಾನೆ. ಅಪರಾಧ ಮಾಡಿದ್ದಕ್ಕೆ ನ್ಯಾಯಾಧಿಪತಿಯಲ್ಲಿ ತಾನು ನಿಂತುಕೊಂಡು ಅದನ್ನು ವಿಚಾರ ಮಾಡಿ மரணதண்டனை விதித்தான். மரணதண்டனை விதித்ததாக அதை நான் இம்ப்ளிமெண்ட் பண்ணணும். அவன் மரணதண்டனை விதிச்சோன்னு அவன் வைத்தராகலி ஒத்தராகலி ஏன்னா அது நடத்துவது அவனுக்கு கொத்தில பாப்பா யாக்கே நியாயாதிபதி ஆஜ்யா மாட்டா இருந்தாலும் ஆக பகவந்தனுக்கு நம்ம நம்ம சிந்தனை ஜென்மது கர்மானுசாரவாகி சுகையாரிந்த கொடுசு துக்கையாரிந்த கொடுசு அந்த தீர்மானம் ஆகுது. அதுக்கு சுகசிய துக்கசிய நகோபி தாத்தா பகவதாத்ய பரோ ததா தீத்தி குபுத்திரேஷம் அகம் கரோமீட்டி உருதாபிமானின ஸ்வகர்ம சூத்திர கட்டிதோஷி நோக்கே அப்படின்னு பகவத சதுர்த்த தாத்பரியத ஆச்சாரியார் அதுக்கோச்சரவாகி ஈ தோப்பனே தா பாத்தியரோ ஹோது பாதுகரோ ಹಾಗೆ ಸಂಹಾರ ಮಾಡಿಸ್ಕೋಬೇಕಾದ್ರೆ ಭಗವಂತನ ದೋವಾಗಲೇನಾಗಲಿ ಮುಂದೆ ವಿಸ್ತಾರವಾಗಿ ಹೇಳ್ತಾರೆ ಜಗನ್ನಾಥ ದಾಸರು ಪರಮಾತ್ಮನಿಗೆ ಯಾವ ವಿಧವಾದ ದೋಷ ಅಂತಕ್ಕಂಥದ್ದಿಲ್ಲ, ಯಾವ್ಯಾವ ವಿಧವಾದ ದೋಷ ಇಲ್ಲ. ಯಾಕೆಂದ್ರೆ ಅದೆಲ್ಲ ಇಲ್ಲಿ ಒಳಗಿರ್ತಕ್ಕಂಥ ಜಡ ದೇಹ ಕರ್ಚ ಹೊತ್ತು ಜೀವನಿಗೆ ಇಲ್ಲ ಅಂದಮೇಲೆ ಇಲ್ಲ ಪರಮಾತ್ಮನಿಗೆ ಇಲ್ಲ. ಈ ದೇಹ ಕಾಡ್ತಕ್ಕಂಥ ನೋವು ಯಾಕೆಂದ್ರೆ ಸ್ವರೂಪ ಸಹ ಜೀವನಿಗೆ ಇಲ್ಲ ಅಂದಮೇಲೆ ಇಲ್ಲ ಪರಮಾತ್ಮನಿಗೆ. ಮತ್ತೆ ಜೀವನಿಗೆ ಏನದೇ ಲೇಪಾಭಿಮಾನ ಅಂದ್ಬಿಟ್ಟು ಲೇಪಾಭಿಮಾನಿ ಜೀವಸ್ತು ಸ್ವರೂಪ ಅನುಭವೀನಚ ಭಗವತಾತ್ಪರ್ಯವಚ್ಚ ನಮ್ಮ ಜೀವನಿಗೆ ಲೇಪಾಭಿಮಾನ ಅದೆಷ್ಟು ಸ್ವರೂಪ ಅನುಭವಿಲ್ಲ. ಜೀವನಿಗೇನೇ ಅನುಭವ ಇಲ್ಲ ಅನ್ನೋವಾಗ ಪರಮಾತ್ಮನಿಗೆ ಅನುಭವ ಆದ್ರೆ ನಮ್ಮ ದಡ್ಡರಲ್ಲಿಕ್ಕಿಲ್ಲ. ಮತ್ತೆ ಜೀವನಿಗೇನಾದ್ರೆ ಲೇಪ ಭಗವಂತ ಅದ ಜೀವ ಇಬ್ಬರು ಒಂದೇ ಆಗಿತ್ತಲ್ಲ ಅಂದ್ರೆ ಜೀವನಿಗೆ ಲೇಪಾಭಿಮಾನ ಪರಮಾತ್ಮನಿಗೆ ಆಗಿಲ್ಲ. ಪರಮಾತ್ಮನಿಗೆ ಅದೇ ಅಭಿಮಾನ ಅಂತಕ್ಕಂಥದ್ದಿಲ್ಲ. ಅಭಿಮಾನ ಏನು? ತನ್ನದಲ್ಲದೇ ಇದ್ದದ್ದು ತನ್ನದು ಅಂತ ತಿಳಿದುಕೊಂಡು ಅದಕ್ಕಾಗೋದನ್ನು ನೋಡಿ ದುಃಖ ಪಡ್ತಾ ಇದ್ದರೆ ಹೊರತು ಅವನಿಗೆ ಅನುಭವ ಇಲ್ಲ. ಇದು ಭಾಗವತದ ನಮ್ಮ ಆಚಾರ ಸಿದ್ಧಾಂತದ ಪ್ರಮೇಯ. ಲೇಪಾಭಿಮಾನ ತನ್ನದಲ್ಲದೇ ಇದ್ದರೂ ತನ್ನದು ಎನ್ನುವ ಅಭಿಮಾನದಿಂದ ಅದಕ್ಕಾಗೋದನ್ನು ನೋಡಿ ಮನಸ್ಸಿ ದುಃಖವಾಗ್ತಾರೆ. ಇದು ಅರ್ಥವಾಗಲ್ಲ. ತಪ್ಪಲೋ ಅಲ್ಲಿ ಮುಂದೆ ಹೇಳ್ತಾರೆ ಈ ಲೌಕಿಕವಾದ ಕೊಟ್ಟು ಬಿಟ್ಟರೆ ಈಗೇನಾಗಿದೆ ಮೊನ್ನೆ ಹೇಳಿ ಒಂದು ನೂರಾರು ರೂಮ್ ಇರ್ತಾನೆ ಒಬ್ಬನಿಗೆ ಯಜಮಾನ ಒಂದು ರೂಮ್ನ ಕೂತಿರ್ತಾನೆ. ಕೂತಿರೋವಾಗ ಭೂಕಂಪ ಆಗ್ತದೆ ಒಂದು ಇಪ್ಪತ್ತು ಮೂವತ್ತು ರೂಮ್ ಬಿದ್ದು ಹೋಗ್ತಾನೆ. ಇವನು ಕೂತ ರೂಮ್ ಏನಾಗಿಲ್ಲ, ಇವನು ಕೂತ ರೂಮ್ ಏನೇನೇನೂ ಆಗಿಲ್ಲ. ಆದರೆ ಇವನು ದುಃಖವಾಗಿದೆ. ಯಾಕಪ್ಪ ನಿಮಗೆ ನೋವಾಗಿಲ್ಲ ಅಲ್ಲ ಅಂದರೆ ಅಯ್ಯೋ ನನ್ನ ಮನೆ ಅದು ಪಕ್ಕದ ಮನೆ ಎಲ್ಲ ಬಿದ್ದು ಹೋದ್ರೆ ಅವನಿಗೆ ದುಃಖ ಇಲ್ಲ. ಇವನ ಮನೆ ಒಂದು ಇಪ್ಪತ್ತು ರೂಮ್ ಬಿದ್ದಿದ್ದಕ್ಕೆ ಇವನು ದುಃಖವಾಗಿದೆ. ಹಾಗೆ ಜೀವನಿಗೆ ಈ ತನ್ನದಲ್ಲದೇ ಹೋದರೂ ತನ್ನದು ಎನ್ನುವ ಅಭಿಮಾನವನ್ನು ಕೊಟ್ಟು ಅದಕ್ಕಾಗೋದನ್ನು ನೋಡ್ತಾ ಇದ್ದಾನೆ ಜೀವ. ನೋಡ್ಬಿಟ್ಟು ನನಗಾಯ್ತು ಅಲ್ಲ ಅಂಕಿದ್ದಾನೆ. ಕ್ರಿಕೆಟ್ ಆಡ್ತಾರೆ ಎಲ್ಲೋ ಆಡ್ತಿರ್ತಾರೆ. ಆಡ್ತಾ ಇರುವಾಗ ಭಾರತದವರು ಗೆದ್ದಾರೆ ಅಂದರೆ ಇಲ್ಲೇ ನೂರಾರು ಬಸ್ ವಿಧ ಹಂಚಿಬಿಡ್ತಾನೆ. ಈಗ ಸಂಬಂಧವೇ ಇಲ್ಲ ಆಟಗಾರನ್ನೇ ನೋಡಿರಲ್ಲ. ಯಾಕೆ ನಮ್ಮ ಭಾರತದವರು ತುಂಬ ಅಭಿಮಾನ ಸೋತರೆ ರೇಡಿಯೋನಲ್ಲಿ ಕುಟ್ಟಿಬಿಡ್ತಾನೆ. ಸಂಬಂಧ ಸೋತರೆ ಅವಮರ್ಯಾದೆ ಅವರಿಗೆ, ಗೆದ್ದರೆ ಲಕ್ಷಗಟ್ಟಲೆ ಬಹುಮಾನ ಅವರಿಗೆ. ಇವರಿಗೆ ಯಾಕೆಂದ್ರೆ ನಮ್ಮವರೊಂಬ ಅಭಿಮಾನ ನೋಡಿ. ಹಾಗಷ್ಟೇ ಈ ದೇಹ ತನ್ನದಲ್ಲದೆ ಹೋದರು ತನ್ನದು ಎನ್ನುವ ಅಭಿಮಾನವನ್ನು ಕೊಟ್ಟು ಅದಕ್ಕೆ ಆಗ್ತಕ್ಕಂಥದ್ದನ್ನು ನೋಡಿ ಜೀವ ತನಗೆ ಆಗ್ತದೆ ಅಂತ ತಿಳ್ಕೊತಾ ಇದ್ದಾನೆ ಹೊರತು ಅನುಭವ ಇಲ್ಲ ಜೀವನಿಗೆ. ಅಂದ ಜೀವನಿಗೆ ಅನುಭವ ಇಲ್ಲ ಅನ್ನೋವಾಗ ಪರಮಾತ್ಮನ ಅನುಭವ ಆಗಲಿ. ಆದ್ದರಿಂದ ಪರಮಾತ್ಮ ಬಾಧ್ಯ ಬಾಧಕರಾಗ ನಿರ್ಭೀತ ಅವನಿಗೇನು ಯಾರು ಭಯವೂ ಇಲ್ಲ. ಈ ರೀತಿ ಮಾಡಿ ಏನಂದಾಗೂ ಮಾಡಾಗಿರ್ತಕ್ಕಂಥ ಶರಣ ಜನ ಮಂದಾರ ಶಾಶ್ವತ ಕರುಣಿ ಕಮಲ ಕಾಂತ ಕಾಮನ ಪರಮ ಪಾವನ ತರಸು ಮಂಗಳ ಚರಿತ ಪಾತ್ರಸಖ ನಿರುಪಮಾನಂದಾತ್ಮ ನಿರ್ಗತ ದುರಿತ ದೇವ ವರೆಣ್ಯ ನಿಂದಾದರಿತ ಕರೆಯಲು ಬಂದದುಗೋನು ತನ್ನವರ ಬಳಿಗೆ. ಶರಣ ಜನರಿಗೆ ಆತನ ಶರಣ ಹೊಂದರಿಗೆ ಮಂದಾರ ಪುಷ್ಪದಂತೆ ಆತನ ಶರಣ ಹೊಂದ್ಬಿಡ್ತು ಅಂದರೆ ಅವರಿಗೇನು ಭಯವೇ ಇಲ್ಲ. ರಕ್ಷತೀತ್ಯೇವ ವಿಶ್ವಾಸ ತದೀಯೋ ಮಿತಿ ಸ್ಮರಣಾಗತಿ ವಿತ್ಯೇಷ. ಈ ರೀತಿ ಇರ್ತಕ್ಕಂಥದ್ದು ಪರಮಾತ್ಮಗೆ ಯಾರು ಶರಣ ಅಂತಾರೆ ನೀನೇ ಗತಿ ಸ್ವಾಮಿ. ನಾನು ಯಾರು ಗತಿ ಇದ್ದಾರೆ ಯಾರೆಲ್ಲ ಇದ್ದರೆ ಏನು ಮಾಡುತ್ತ ಯಾರು ನನ್ನ ಉಳಿಸ್ಕೊಂಬೋದಿಲ್ಲ. ಅದಕ್ಕೋಸ್ಕರವಾಗಿ ಈ ರೀತಿ ಇರ್ತಕ್ಕಂಥ ಪರಮಾತ್ಮನೇ ಶರಣ ಹೊಂದಿದಾಗ ಅವರು ಮಂದಾರದಂತೆ ಶಾಶ್ವತ ಕರುಣ. ಒಮ್ಮೆ ಪರಮಾತ್ಮ ಕರುಣಾಳು ಇರ್ತಕ್ಕಂಥದ್ದಿರದೆ ಶಾಶ್ವತವಾಗಿರ್ತಕ್ಕಂಥ ಕರುಣಾಳು. ಏನಪ್ಪ ಒಮ್ಮೆ ನಮಗೆ ಕರುಣೆ ಬರ್ತೇವೆ ಒಬ್ಬರಿಗೆ ಇನ್ನು ಅವರಿಂದ ಏನಾದರೂ ಸ್ವಲ್ಪ ವ್ಯತ್ಯಾಸ ಆಗ್ತದೆ ಸಿಟ್ ಬಂದ್ಬಿಡ್ತೇನೆ ನಮ್ಮಾಗಲಿ ಸಿಟ್ ಬಂದು ಬಂದೇ ಬರ್ತೇನೆ ನಮ್ಮ ಅಚ್ಚು. ಈ ರೀತಿಯಾಗಿ ನಮಗೆಲ್ಲ ಅವ್ಯವಸ್ಥಿತ ಚಿತ್ತ. ಪರಮಾತ್ಮನ ಕರುಣೆ ಏನದೆ ಶಾಶ್ವತವಾದ ಕರುಣೆ. ಎಂತಿಂಥ ಅಪರಾಧಗಳು ಮಾಡಿದ್ರು ಕ್ಷಮಿಸಿರ್ತಾನೆ. ಎಂತಿಂಥ ಅಪರಾಧ ಅವ್ರು ಹೇಳ್ತಾರೆ ಜಗನ್ನಾಥ ದಾಸರು ತತ್ವ ಸುವಾಮಿಗಳಿಗೆ ನಡೆ ನುಡಿಗಾದ ಅಪರಾಧ 와대연이 이러니 시대에 가래하유전 또 바보진다 한다는 뜻을 말로 저기 나온 나래 아프라나 우리 아프라나 아들렐라 니면서 하고니 나 섬사한다니 할 일 어디이나 엄마가 또 그러라고 말마 옐라면 또 접었다 했다니 접었다 했다니 만다 가만 아까 안다 가만 박들이 결때 갔다 왔다나 고로들이 뒤차 바람없더니 뒤차 바람아 바보라 따라 바보라께 바보라 이때 검돈 수만가라 저리다 파타사카 어르신에게 스네이트라 이때 검돈 어르신은 아니다 남게 있는데 나라 나라 아 나라 남을 있다 나 든다 알리 바람아프니까 알리 수박들이 간다 달라 알리 나라 나라야는 들고는 나라야는 이따 나라다 아든다 아 나라 남을 위스토르 와유 아름다시아 이걸 모르는 세일때 나라를 들고를 했더니 위스토 와유 세샤 이 모르 자리를 아베시 잠깐 떠보니 나라를 들고를 아든 이걸 안으로 남을 있다라 아든다 바로 앞으로 남무고 사케 아들 마드라에서 선물들 이로 바로 아른다 바로 앞으로 나 아들 아는 듣기에 나들 시험이야 되는 일레이나 아들 구파마하는 일라 바로 앞으로 யாவது 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 ಇಲ್ಲಿ ನೀನೇ ಕಿಂಚಿತ್ತೂ ದೋಷವಿಲ್ಲ. ಲಕ್ಷ್ಮೀದೇವಿಯಲ್ಲಿ ದೋಷ ದೋಷ ಅಲ್ಲದು ಅಸ್ವತಂತುಲೋ ಒಂದು ದೋಷ ಉಂಟು ಲಕ್ಷ್ಮೀದೇವಿಯಲ್ಲಿ. ಲಕ್ಷ್ಮೀದೇವಿಯಲ್ಲಿ ನಮ್ಮ ಅದು ಉಳಿಕೆಯು ದೋಷವಿಲ್ಲ, ಅದು ಅಸ್ವತಂತ್ರನೂ ಅಂತಕ್ಕಂಥ ಅಂತಂದರೆ ಅದೊಂದು ದೋಷ. ಪರಮಾತ್ಮನ ಸಮರಾಗಲಿ ಸಾಧ್ಯವಿಲ್ಲ ಅಂದಾಗ ಅಂತ ಪರಮಾತ್ಮ ಹೇಗಿದ್ದಾನೆ? ದುರಿತ ದುರಿತ ಹೋಗಲಾಡಿಸಲ್ಪಟ್ಟ ದುರಿತಗೊಂಡು ದೇವರಿಂದಲೆಂದು ಆದರಿದೆ ಕರೆಯಲು. ಈ ರೀತಿ ಭಗವಂತನ ಗುಣಗಳಿಂದ ಕೊಂಡಾಡಿದಾಗ ಬಂದನುಗಳು ತನ್ನವರ ಬಳಿ. ನಾವು ಎಲ್ಲಿದ್ದರೆ ಅಲ್ಲೇ ಬಂದು ನಮ್ಮನ್ನು ರಕ್ಷಣೆ ಮಾಡ್ತೇವೆ. ನಾವು ಅವನಿರೋತ್ರ ಹೋಗಬೇಕಾದಿಲ್ಲ, ನಾವು ಇರೋತ್ರೇ ಬಂದು ರಕ್ಷಣೆ ಮಾಡ್ತೇವೆ. ನಾವು ಎಲ್ಲ ಅಡವಿಯಲ್ಲಿ ಸ್ಮರಣೆ ಮಾಡಲಿ, ಅಲ್ಲೇ ಬಂದು ರಕ್ಷಣೆ ಮಾಡ್ತೇವೆ. ಎಲ್ಲಿದ್ದರೆ ಅಲ್ಲೇ ಬಂದು ರಕ್ಷಣೆ ಮಾಡ್ತೇವೆ. ಯಾವಾಗ ಅವನನ್ನು ಶರಣಾಗತರಾದಾಗ. ಇನ್ನು ಹೌದು, ಶರಣಾಗತಿ ಅಂದರೆ ಏನು? ಶರಣ ಜನ ಅಂತಂದರೆ ನಾವು ಹೇಗೆ ಶರಣ ಆಗಬೇಕು? ಲಕ್ಷ ನಮಸ್ಕಾರ ಹಾಕಬೇಕೆ, ಕೋಟಿ ನಮಸ್ಕಾರ ಹಾಕಬೇಕೆ? ಶರಣಾಗತಿ ಅಂತ ಹೇಳ್ತೀವಲ್ಲ, ಆ ನಮಸ್ಕಾರ ಹಾಕೋದು ಅದು ಶರಣಾಗತಿಯೇ? ಅದು ಏನು ಹಾಗಾದ್ರೆ ಅಂತಂದರೆ ಅಲ್ಲ, ಪರಮಾತ್ಮನ ನೋಡಬೇಕು ಎಂಬ ಕಳಕಳಿ ಇದೆ. ಪರಮಾತ್ಮನ ಈಗ ನಮಗೆ ನಮ್ಮ ಒಬ್ಬರ ಆಪ್ತರು ಊರಿಗೆ ಹೋದರು ಅಂತ ಕೇಳ, ಊರಿಗೆ ಹೋದರು ಅಥವಾ ವಿದೇಶಕ್ಕೆ ಹೋದರು, ಇಲ್ಲಿಂದ ಬಹಳ ದೂರ ಹೋದರು, ನಾವೇನು ಮಾಡ್ತೀವಿ? ಅವರಿಗೆ ಬಿಟ್ಟು ಬಂದಾಗ ಅಲ್ಲಿ ಹೊರವಾಗ ಬರೋವಾಗ ಹೇಳ್ತೀವಿ, ಏನಪ್ಪ ಮಧ್ಯೆ ಮಧ್ಯೆ ನೀವು ಫೋನ್ ಮಾಡ್ತೀವಿ, ಈಗ ಮೊಬೈಲ್ ಫೋನ್ಗಳಿದ್ದಾರೆ, ಏನು ಯೋಚನೆ ಮಾಡಬೇಕಾದಿಲ್ಲ, ಎಲ್ಲಿ ಬೇಕಾದರೂ ಫೋನ್ ಮಾಡ್ಬೋದು. ಯಾಕೆ? ನೀವು ಸುಖವಾಗಿ ಊರು ಮುಟ್ಟಬೇಕು ಎಂಬ ಅಭಿಲಾಷೆ ನಮಗೆ. ಅದಕ್ಕೋಸ್ಕರವಾಗಿ ನೀನು ಆಗಾಗ್ಗೆ ಫೋನ್ ಮಾಡ್ತಾ ಇರು. ಒಂದು 100 ಕಿಲೋಮೀಟರ್ ಹೋದರೆ ಒಂದು 4 ಸಲ ಫೋನ್ ಮಾಡಿರ್ತಾರೆ. ಹಾಗೆ ಯಾಕೆ? ನಮ್ಮ ಆಪ್ತರು ಅಂತ ತಿಳ್ಕೊಂಡು. ಹಾಗೆ ಇಲ್ಲಿ ಪರಮಾತ್ಮನನ್ನು ನಾವು ಒಮ್ಮೆಯಾದರೂ ಸ್ಮರಣೆ ಮಾಡ್ತಾ ಇದ್ದೀವಿ ಇಲ್ಲ? ಯಾಕೆ? ಅವನು ನಮ್ಮವನು ನಾವು ತಿಳ್ಕೊಂಡಿಲ್ಲ. ಅದಕ್ಕೆ ದೇವರು ಒಂದು ಅಪೇಕ್ಷೆ ಮಾಡ್ತಾನೆ ಅಂತ, ನನ್ನನ್ನು ಕೇವಲ ಫಲಾಪೇಕ್ಷೆಯಿಂದಲೇ ಆಶ್ರಯ ಮಾಡ್ತಾ ಇದ್ದಾರೆ, ಅಥವಾ ನಿಜವಾಗ್ಲೂ ಮಹಾತ್ಮ ಜ್ಞಾನದಿಂದ ನನ್ನ ಆಶ್ರಯ ಮಾಡ್ತಾ ಇದ್ದಾರೆ ಅಂತ ಪರೀಕ್ಷೆ ಮಾಡಬೇಕು ಅಂತ. ಜನನಿಯನು ಕಾಣ ದೇಹ ಬಾಧಕ ನೆನೆ ನೆನೆದು ಹಲವು ತೆರೆ ಕತ್ತಲೆ ಮನೆಯೊಳಗಿದ್ದವನ ನೋಡುತ್ತ ನಗುತು ಔಷಧರಿ ತನೇ ನಂಬಿಗೆ ಅಪ್ಪಿರಂಭಿಸಿ ಕನಲಿಕೆಯ ಕಳವಂತೆ ಮಧುಸೂದನರು ತನ್ನವರಿದ್ದೆಡೆಗೆ ಬಂದವರಿಗೆ ಸಲಹುವನು. ತಾಯಿಗೆ ಅದೇ ರೀತಿ ಮನಸ್ಕೊಂಡು ನನ್ನ ಕೂಸು ಕೇವಲ ಸ್ತನಪಾನಕ್ಕೋಸ್ಕರವಾಗಿ ನನ್ನ ಆಶ್ರಯ ಮಾಡ್ತಾನೆ, ಅಥವಾ ನಿಜವಾಗ್ಲೂ ತಾಯಿ ಎಂಬ ಅಭಿಮಾನದ ಕೂಸಿ ಅಂತ ಪರೀಕ್ಷೆ ಮಾಡಬೇಕು ಅಂತ ಕೂಸಿ ಕಾಡದ ಹಾಗೆ ಒಂದು ಕತ್ತಲನ್ನು ಬಚ್ಚಿಟ್ಕೊಂಡು ಬಚ್ಚಿಟ್ಕೊಂಡು ಕೂಸು ಆಡ್ತಾ ಆಯ್ತು. ಆಡ್ತಾ ಇರುವಾಗ ಆದರೆ ಮಧ್ಯೆ ಅಮ್ಮ ಅಂತ ಕೂತು ತಾಯಿ ಮಾತಾಡಿದ. ಆದ್ರೆ ಮತ್ತೆ ಆಡ್ದಾಗ ಅವು ಆಸಕ್ತವಾಯ್ತು, ಸ್ವಲ್ಪ ಬಿಟ್ಟು ಮತ್ತೆ ಅಮ್ಮ ಅಂತ ಕೂತು. ಹೀಗೊಂದು 4-6 ಸಲ ಅಮ್ಮ ಅಮ್ಮ ಅಂತ ಕೂಗಿ ತಾಯಿ ಮಾತಾಡದೆ ಹೋದಾಗ ಗಟ್ಟಿಗೆ ಅಳ್ಳು ಶುರುವಾಯ್ತು ಕೂಸು. ಆಗ ಅರ್ಥವಾಯ್ತು, ಓಹೋ ಕೂಸು ನಿಜವಾಗ್ಲೂ ನನಗೋಸ್ಕರವಾಗಿರ್ತಾನೆ ಅಂತ ತಿಳ್ಕೊಂಡು ತಾನು ಬಂದು ಎದ್ದುಕೊಂಡು ಅದಕ್ಕೆ ಬಂದ ಭಯ ಪರಿಹಾರ ಮಾಡು. ನಾವು ದೇವರಿದ್ದಾರೆ ಅಂತ ಒಮ್ಮೆ ಆದ್ರೂ ಹೇಳ್ತೀವೋ, ನಾವು ನಮಗೇನ್ರಿ ಅವರಿದ್ದಾರೆ, ನಮಗೇನ್ರಿ ಇವರಿದ್ದಾರೆ, ನಮಗೇನ್ರಿ ಅದಲ್ಲೇ, ನಮಗೇನ್ರಿ ಇದೇ, ಯಾರಿದ್ರೆ ಏನ್ ಮಾಡ, ಯಾರು ನಮ್ಮನ್ನು ರಕ್ಷಣೆ ಮಾಡಿ, ಯಾರ್ಯಾರ್ಯಾರು ನಮ್ಮ ನಾವು ಇದ್ರ ವ್ಯಾಮೋಹದಿಂದ ಇದ್ದೇ ಹೊತ್ತು ನಮ್ಮನ್ನು ರಕ್ಷಣೆ ಮಾಡುವ ಭಗವಂತ ಇದ್ದಾನೆ. ಇವರೆಲ್ಲ ಏನು ಇವರೆಲ್ಲ ನಿಮಿತ್ತ ಬಂದ್ರಷ್ಟೇ, ಒಂದು ನಿಮಿತ್ತಕ್ಕೆ ಒಬ್ಬರಿಗೊಬ್ಬರು ನಾವು ಆಶ್ರಯಿಸ್ತಿದ್ದೇವೆ ಅಂತೇಳಿ ಅನಿಮಿತ್ತ ಬಂದು ಅಂದ್ರೆ ಪರಮಾತ್ಮ ನಮ್ಮಿಂದ ಯಾವುದೇ ಅಪೇಕ್ಷೆ ಇಲ್ಲದೇನೆ ನಮ್ಮನ್ನು ಸರ್ವದಾ ರಕ್ಷಣೆ ಮಾಡ್ತಾ ಇದ್ದಕ್ಕಂಥ ಅನಿಮಿತ್ತ ಬಂದು ಪರಮಾತ್ಮ. ನಾವು ಅವನು ಅನಿಮಿತ್ತ ಬಂದು ತಿಳ್ಕೊಂಡಿಲ್ಲ, ಇವರೆಲ್ಲ ನಿಮಿತ್ತ ಬಂದು ಹೆಂಡತಿ ಗಂಡನ ಆಶ್ರಯ ಮಾಡ್ತಾರೆ ಸ್ವಾರ್ಥಕ್ಕೋಸ್ಕರವಾಗಿ, ಪತಿ ಪತ್ನಿಯನ್ನು ಆಶ್ರಯ ಮಾಡ್ತಾರೆ ಸ್ವಾರ್ಥಕ್ಕೋಸ್ಕರವಾಗಿ, ಮಕ್ಕಳನ್ನ ಆಶ್ರಯ ಮಾಡ್ತೀವಿ, ಮುಂದೆ ಇವ್ರು ದೊಡ್ಡವ್ರು ಮಾಡಿ ನಮ್ಮನ್ನು ಸಾಕ್ತಾರೆ ಅಂತ ಮಕ್ಕಳನ್ನ ಆಶ್ರಯ ಮಾಡ್ತೀವಿ, ಅಲ್ಲೂ ನಮ್ಮ ಸ್ವಾರ್ಥ ಉಂಟು. ಹೀಗೆ ನಾವು ಯಾರೇ ಒಬ್ಬರನ್ನೊಬ್ಬರು ಆಶ್ರಯ ಮಾಡಲಿ, ಪ್ರತಿಫಲ ಅಪೇಕ್ಷೆಯಿಂದ ಒಂದು ಅಪೇಕ್ಷೆಯಿಂದ ಆಶ್ರಯ ಮಾಡ್ತಾ ಇದ್ದೇವೆ ಅಂತ ನಿಮಿತ್ತ, ಅದಕ್ಕೆ ನಿಮಿತ್ತ ಬಂದು ಇರಲ್ಲ. ಆದರೆ ಯಾವುದೇ ನಿಮಿತ್ತದಿಂದ ನಮ್ಮಿಂದ ಏನೇನು ಅಪೇಕ್ಷೆ ಮಾಡಿದೇನೆ ಅನಿಮಿತ್ತವಾಗಿ ರಕ್ಷಣೆ ಮಾಡ್ತಾ ಇದ್ದಲ್ಲ ಅವರೊಬ್ಬರು. ಈ ರೀತಿ ತಿಳಿದುಕೊಂಡು ಆಗ ನಾವು ಭಗವಂತನ ನೋಡಬೇಕು ಅನಿಸ್ತೇವೆ, ನೋಡಬೇಕು ಅನಿಸಿದಾಗ ಆಗ ದೇವರು ಬಂದು ನಮ್ಮನ್ನ ಆಯ್ತಾರೆ. ತನೇ ನಂಬಿದಪ್ಪಿ ರಂಭಿಸಿ ಕಲಲಿಗೆ ಕಲವಂತೆ ಒದಿಸುವುದನ್ನು ತನ್ನವರಿದ್ದಡೆಗೆ ಬಂದೊದಗಿ ಸಲಹುವುದು. ಈಗ ನಮಗೆ ದೇವರನ್ನ ನೋಡಬೇಕು ಅಂತ ಒಮ್ಮೆ ಆದರೂ ಅಂದ್ಕೊತಾ ಇದ್ದೇವೆ. ಹೌದು, ಯಾರಿಗ ಅಪೇಕ್ಷೆ ಇಲ್ಲ ದೇವ್ರು ನೋಡ್ಬೇಕು ಅಂತ, ಯಾರಿಗ ಅಪೇಕ್ಷೆ ಇಲ್ಲ ಎಲ್ರಿಗೂ ದೇವ್ರು ನೋಡ್ಬೇಕು ಅಂತ ಅಪೇಕ್ಷೆ, ಅದು ಸಿಗಬೇಕಲ್ಲ ಅವರು ಅಂದಾಗ. ಹಾಗಾದ್ರೆ ನಾವು ಬೇಕಾದವರು ಎಲ್ಲರನ್ನ ತಪ್ಸ್ಕೊಂಡು ಹೋಗ್ಬಿಟ್ಟೆ, ಎಷ್ಟು ಕಡೆ ಕಂಪ್ಲೇಂಟ್ ಮಾಡ್ತೀವಿ, ಎಷ್ಟು ಕಡೆ ಟಿವಿ ಅನೌನ್ಸ್ ಮಾಡ್ತೀವಿ, ಎಷ್ಟು ಕಡೆ ರೇಡಿಯೋ ಅನೌನ್ಸ್ ಮಾಡ್ತೀವಿ, ಯಾಕೆ ಫಸ್ಟು ಹೇ ನಮ್ಮವ್ರು ಕಳೆದು ಹೋಗಿದ್ದಾರೆ ಹುಡುಕ್ಬೇಕು ಅಂದಾಗ, ಹಾಗೆ ಒಂದು ಜನ್ಮದ ಸಂಬಂಧಕ್ಕೆ ಅದೇನು ನಮ್ಮ ಜನ್ಮತಃ ನಾವು ಹುಟ್ಟಿದಾಗಿಂದ ಸಂಬಂಧ ಏನಿಲ್ಲ ನಮಗೆ, ನಮ್ಮ ಜೀವನದಲ್ಲಿ ಮಧ್ಯಪ್ರವೇಶ ಮಾಡ್ತೇವೆ, ಋಣಾದ ಬಂದ ರೂಪೇಣ ಹೆಂಡತಿ ನಮ್ಮ ಜೀವನದಲ್ಲಿ ಮಧ್ಯಪ್ರವೇಶ ಮಾಡ್ತಾರೆ, 24-25 ವರ್ಷವಾದ ಪ್ರವೇಶ ಮಾಡ್ತಾರೆ. ಆಮೇಲೆ ನಾವು ಬದುಕಿರುವವರು ಅವ್ರು ಬದುಕಿರ್ತಾರೆ ಅಂತ ಹೇಳಲಿಕ್ಕಾಗಲ್ಲ, ಅವರಿರುವವರು ನಾವು ಬದುಕಿರ್ತೀವಿ ಅಂತ ಹೇಳಲಿಕ್ಕಾಗಲ್ಲ. ಮಧ್ಯೆ ಬಂದು ಮಧ್ಯೆ ಆಮೇಲೆ ಹೆಂಡತಿ ಬಂದ ಮೇಲೆ ಕೆಲವು ದಿವಸಗಳಲ್ಲಿ ಆ ಮಕ್ಕಳು ಪ್ರವೇಶ ಆಗ್ತೇವೆ ನಮ್ಮ ಸಂಸಾರದಲ್ಲಿ ಅಂದಾಗ ಇವರೆಲ್ಲ ಮಧ್ಯೆ ಬಂದು ಮಧ್ಯೆ ಹೋಗ್ತಕ್ಕಂಥವ್ರು. ಆದರೆ ಪರಮಾತ್ಮ ಅವರು ಅತ್ಯನಂತ ಕಾಲದಿಂದ ಅವರ ಹೇಳ್ತಾರೆ, ನಾನೇಕ ಬಡವರು ನಾನೇಕ ಪರದೇಶಿ ಹುಟ್ಟಿಸಿಲ್ಲ ತಾಯಿ ತಂದೆ ಎಲ್ಲ ನೀವು ಈ ರೀತಿ ತಿಳಿದುಕೊಂಡಿದ್ದೇವೆ ಹೇಳ್ತೀವಿ ಹೊರತು ಅವನನ್ನು ನೋಡಬೇಕು ಎಂಬ ಅಪೇಕ್ಷೆ ನಮಗೆ ಇಲ್ಲೇ ಇಲ್ಲ. ಸಿಗಲ್ಲಲ್ಲರಿ ಅಂದರೆ ಹುಡುಕ್ಬೇಕು ಎಂಬ ಪ್ರಯತ್ನವೂ ಬೇಡ ನೋಡಿ, ನಿಮ್ಮವರು ಯಾರೆಲ್ಲ ತಪ್ಪಿಸ್ಕೊಂಡ್ಬಿಟ್ರೆ ಎಷ್ಟು ಕಡೆಗೆ ಫೋನ್ ಮಾಡಿ ಹುಡುಕ್ತಿರಲ್ಲ, ಆ ಭಗವಂತನ ನೋಡಬೇಕು ಎಂಬ ಕಳಕಳಿ ಬೇಡ ನಿಮ್ಗೆ ನೋಡಿ. ಹೌದು, ಕಳಕಳಿಯಲ್ಲಿ ಸಿಗಬೇಕಲ್ಲ, ಹುಡುಕೋ ಕ್ರಮದಲ್ಲಿ ಹುಡುಕ್ಬೇಕು, ಕ್ರಮ ಹುಡುಕೋ ಕ್ರಮವೇ ಇಲ್ಲಿದ್ರೆ ಈ ಹುಡುಕೋ ಕ್ರಮ ಬೇರೆ, ಭಗವಂತನಲ್ಲಿ ಹುಡುಕೋ ಕ್ರಮ ಬೇರೆ. ಭಾಗವತದಲ್ಲಿ ಪ್ರಹ್ಲಾದರಾಜ ಹೇಳ್ತಾರೆ, ಪ್ರಹ್ಲಾದರಾಜರು ಬಾಲಕರಿಗೆ ಕೇಳ್ತಾರೆ, ಪ್ರಹ್ಲಾದ ದೇವರನ್ನು ಹುಡುಕ್ಬೇಕು ಎಲ್ಲಿ ಹುಡುಕ್ಬೇಕು ಅಂದಾಗ, ಅತ್ರೈವ ಮುಜ್ಜ ಪುರುಷ ಚತುರ್ಥದ ದೇವರನ್ನು ಹುಡುಕ್ಲಿಕ್ಕೆ ನೀವು ಗುಡಿಗೆ ಹೋಗ್ಬೇಕಾದಿಲ್ಲ, ತೀರ್ಥಯಾತ್ರೆಗೆ ಹೋಗ್ಬೇಕಾದಿಲ್ಲ, ದೇಹಸ್ಥು ಸರ್ವಸಂಗಾತ ಜಗತ್ತ ಸ್ತ್ರೀ ಚಿತ್ರದ ಅತ್ರೈವ ಮುಜ್ಜ ಪುರುಷ ನೇತಿ ನೀತಿ ಚತುರ್ಥದ ಇಲ್ಲೇ ನಮ್ಮ ದೇಹದಲ್ಲೇ ಇದ್ದಾನೆ ದೇವರು, ಇಡೀ ಬ್ರಹ್ಮಾಂಡವೇ ನಮ್ಮ ದೇಹದಲ್ಲಿದೆ, ಅದು ಬ್ರಹ್ಮಾಂಡ ಇದು ಪಿಂಡಾಂಡ ಅಂದಾಗ ನಮ್ಮ ದೇಹದಲ್ಲಿದ್ದಾರೆ. ಆದರೆ ನಾವು ನೋಡ್ತಾ ಇಲ್ಲ, ಹೌದು ನೋಡ್ಬೇಕು, ಯಾಕೆ ಕಾಣಿಸ್ತಾನೆ ದೇವರು, ಅಥವಾ ಏನು ಎಕ್ಸ್ರೇ ತೆಗೆಸ್ಬೇಕೆ, ಅಥವಾ ಸ್ಕ್ಯಾನಿಂಗ್ನ ಕಾಣಿಸ್ತಾನೆ, ಅಥವಾ ಯಾವುದರ ಕಾಣಿಸ್ತಾನೆ, ಯಾವಕ್ಕೂ ಸಿಗಲ್ಲ ದೇವರು. ಮತ್ತೆ ಏ ಮತ ಆಗಲಿ ಅವನನ್ನು ಹುಡುಕ್ಬೇಕು ಎಂಬ ಕಲಕಿ ಯಾಕೆ ಹುಡುಕ್ಬೇಕು, ಆದರೆ ಜನನಿಯನ್ನು ಕಾಣದೆಯ ಬಾಲಕ. ಮತ್ತೆ ಅದಕ್ಕೂ ಒಂದು ಜಾತ್ರೆಗೆ ಹೋದರು, ತಾಯಿ ಮಗ ಇಬ್ಬರು ಹೋದರು, ತಾಯಿ ಒಂದು ಕಡೆಗೆ ಆಗಿಬಿಟ್ಟು ಕೂಸು ಒಂದು ಕಡೆಗೆ ಆಗಿಬಿಟ್ಟು, ದೇವರನ್ನು ಹುಡುಕುವ ಕ್ರಮ ಈ ರೀತಿಯಾಗಿ. ಇದಕ್ಕೇನು ಪಾಂಡಿತ್ಯ ಬೇಕಿಲ್ಲ, ದುಡ್ಡು ಖರ್ಚು ಮಾಡಬೇಕಾಗಿಲ್ಲ, ದೇಹ ದಂಡನೆ ಮಾಡಲ್ಲ, ಮನವನಿಟ್ಟರೆ ಮಾನಸಿಕವಾಗಿ ಚಿಂತನೆ ಮಾಡ್ತಿರ್ಬೇಕಷ್ಟೇ, ಇದನ್ನು ಇದನ್ನು ಮನಸ್ಸು ಕೊಟ್ಟು ಅಷ್ಟೇ ಅರ್ಥ. ಅಲ್ಲಿ ತಪ್ಪಿಸಿಬಿಟ್ಟು ಆ ಕೂಸು ತಾಯಿನೂ ಹುಡುತ್ತಾನೆ, ಹ್ಯಾಗ ಹುಡುತ್ತಾನೆ ಗುರುತಿಟ್ಟು, ನಮ್ಮ ತಾಯಿ ಸೀರೆ ಹುಟ್ಟಿದ್ದಾಳೆ, ಸಾಮಾನ್ಯ ಲಕ್ಷಣ ವಿಶೇಷ ಲಕ್ಷಣ ಎರಡು ಲಕ್ಷಣದಿಂದ ತಮ್ಮ ತಾಯಿಯನ್ನು ಹುಡುತ್ತಾನೆ ಕೂಸು. ನಮ್ಮಮ್ಮ ಸೀರೆ ಹುಟ್ಟಿದ್ದಾರೆ, ಅದೇ ಸೀರೆ ಹುಟ್ಟೋದೆಲ್ಲ ಅವರೊಬ್ಬರು ಎಲ್ಲರೂ ಸೀರೆ ಹುಟ್ಟಿದ್ದಾರೆ ಒಂದು ಅವರೆಲ್ಲ ಅಮ್ಮ ಆಗಲಿಕ್ಕೆ ಸಾಧ್ಯವೇ ಅಲ್ಲ. ಮತ್ತೆ ವಿಶೇಷ ಲಕ್ಷಣ ಮುಖವನ್ನು ಹುಡುತಿಟ್ಟು, ಈ ಎರಡು ಲಕ್ಷಣದಿಂದ ತಮ್ಮ ತಾಯಿಯನ್ನು ಹುಡುತ್ತಾನೆ ಕೂಸು. ಒಬ್ಬ ಹಿಂಗಸು ನಿಂತಿದ್ದು ನಿಂತಿರುವಾಗ ಹಿಂದು ಮುಂದಾಗಿಟ್ಟಿದ್ಲು ಅಮ್ಮ ಅಂತ ಕೂತು ಕಿರಿ ನೋಡ್ಲು ನಾಯಿತಿ ಅಂತ ನೇತಿ ನೇತಿ ಇತ್ತು ತ್ಯಜ ನಾಯಿತಿ 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 ತಿಳ್ಕೊಂಡು ಹೇಳ್ತಾ ಇದೆ ಈ ನಮ್ಮಮ್ಮ ಅಲ್ಲ ಮುಂದಕ್ಕೆ ಹೋದ್ರು ಮತ್ತಿನ್ನೂ ಬೆಂಚಿನ ಕೂಡಿದ್ರು ಅವರು ಮುಖ ತಿರುತ್ತಿದ್ರು ನಾ ನಮ್ಮಮ್ಮ ಅಲ್ಲ ಅಂತ ಮುಂದು ಹೀಗೆ ಅನೇಕ ಹೆಂಗಸರನ್ನು ಕೂಗಿ ಆಮೇಲೆ ತನ್ನ ತಾಯಿಯಿಂದ ಹೊಂದಿ ತಾನು ಆನಂದ ಪಟ್ಟು ಹೋಗಿ ಹಾಗೆ ನಾವು ದೇವರನ್ನು ಹೊಂದಿದ್ದೆವು ಯಾರು ಹುಡುಕ್ಬೇಕು ಎಲ್ಲಿ ಹುಡುಕ್ಬೇಕು ಇಲ್ಲ ನಮ್ಮ ದೇಹವನ್ನ ಒಂದು ಗುರಿಯಾಗಿಟ್ಕೋಬಹುದು ಅಥವಾ ಇನ್ನೊಬ್ಬರ ದೇಹವನ್ನು ಗುರಿಯಾಗಿಟ್ಕೋಬಹುದು ಅಥವಾ ಒಂದು ವಸ್ತುವನ್ನು ಗುರಿಯಾಗಿಟ್ಕೋಬಹುದು ದೇವರನ್ನು ಹುಡುಕುವುದಕ್ಕೆ ಎಲ್ಲ ವಸ್ತುವನ್ನು ದೇವರು ವ್ಯಾಪ್ತನಾಗಿದ್ದಾರೆ ಅಂತಲೇ ಮಹಿತ್ಯದ ಸರ ಹೇಗಿದ್ದಾರೆ ಪರಮಾತ್ಮ ತದ್ರೂಪ ತನ್ನಾಮಕ ಅದಕ್ಕೆ ಜಗನ್ನಾಥದಾಸ ಮುಂದೆ ಹೇಳ್ತಾರೆ ಏನು ಕೇಳಿದರೇನು ನೋಡಿದರೇನು ಹೇಳಿದರೇನು ಮಾಡಿದರೇನು ಮಾಡಿದರೇನು ದಿನ ದಿನ ಶ್ರೀನಿವಾಸನ ಜ್ಞಾನ ಅಂತಾನೆ ಶ್ರೀನಿವಾಸ ಜನ್ಮ ಅಂತ ಹಾಕಿಬಿಟ್ರಿ ಪುಸ್ತಕಗಳಲ್ಲಿ ಶ್ರೀನಿವಾಸನ ಜ್ಞಾನ ಕರ್ಮ ಸದಾನುರಾಗ ದಿನದು ತತ್ತತ್ ಸ್ಥಾನದಲ್ಲಿ ತದ್ರೂಪ ತನ್ನಾಮಕನ ಸ್ಮರಿಸದಲ್ಲಿ ಏನು ಕೇಳಿದ್ದಾರೆ ದೇವರನ್ನು ನಾವು ಹೇಗೆ ಚಿಂತನೆ ಮಾಡಬೇಕು ಯಾವುದೇ ವಸ್ತುವನ್ನು ನೋಡಿ ಆ ವಸ್ತು ಒಂದು ಹೆಸರಿದ್ದೇ ಇರ್ತದೆ ಆ ಹೆಸರಿನಿಂದ ಸ್ವಲ್ಪ ಅದಕ್ಕೊಂದು ರೂಪ ಇರ್ತದೆ ಆ ರೂಪ ನಿಮ್ಮದು ಅಲ್ಲಿ ಕಾಣುವ ಕುಲಕ್ರಿಯೆ ಇದೆ ಅದು ನಿಮ್ಮದೇ ಹಾಗಾದರೆ ಅದ್ವೈತವಾಗುವುದು ಅದ್ವೈತವಾಗುವುದಲ್ಲ ಅಂತಂದೆ ಅಲ್ಲ ಅಂದ ಅದ್ವೈತವಲ್ಲ ಯಾಕೆಂದ್ರೆ ಮತ್ತೆ ನಾಮ ಒಂದು ಆ ರೂಪ ಅವನದು ಅಲ್ಲಿ ಕಾಣುವ ಕ್ರಿಯೆ ಗುಣ ಕ್ರಿಯೆ ಅದು ಅವನು ಅಂದಮೇಲೆ ಮತ್ತೆ ಅವನೇ ಇವನು ತಾಯಿದಲ್ಲ ಅಂದೆ ಹಾಗಲ್ಲ ಹಾಗಲ್ಲ ಈಗ ನಾವು ಒಬ್ಬರು ಮೊಸರು ಬೇಕಾಗಿರ್ತಾರೆ ಹೊರಗೆ ನಿಂತಿರ್ತೀವಿ ನಮ್ಗೆ ಅವನ ಹೆಸರು ಗೊತ್ತಿಲ್ಲ ಪಾತ್ರೆಯೊಳಗೆ ಹೊತ್ಕೊಂಡು ಹೋಗ್ತಿರ್ತಾರೆ ನಾವೇನು ಕರಿತೀವಿ ಏ ಮೊಸರು ಬಾಗಿ ಅಂತ ಕರಿತೀವಿ ಅಥವಾ ತರಕಾರಿ ಹೊತ್ಕೊಂಡು ಹೋಗ್ತಿರ್ತಾರೆ ಏ ತರಕಾರಿ ಬಾ ಅಂತ ಕರಿತೀವಿ ಬಂದ್ಬಿಡ್ತಾರ ಅವರು ತರಕಾರಿ ಅಲ್ಲ ಅವ್ರ ಮೊಸರಲ್ಲ ಮತ್ತೆ ಯಾಕೆ ಬಂದರು ಪದಾರ್ಥವನ್ನು ತಲೆ ಮೇಲೆ ಇಟ್ಕೊಂಡಿದ್ದಾರೆ ಒಂದು ಪುಟ್ಟಿಯೊಳಗೆ ಮೊಸರನ್ನ ಅಥವಾ ತರಕಾರಿಯನ್ನು ಇಟ್ಕೊಂಡಿದ್ದಾರೆ ಅಂದಾಗ ದೇಹದಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ಒಂದು ಪುಟ್ಟಿಯೊಳಗೆ ತರಕಾರಿ ಇಟ್ಕೊಂಡಿದ್ರೆ ತರಕಾರಿ ಇಟ್ಟು ಕೂತಿಯೂ ಬಂದಿರ್ತಾನೆ ಮಾಡಿದ ತರಕಾರಿ ಇದ್ದೇ ಅಂತ ಅವನು ಬರಲ್ಲ ಹಾಗೆ ಭಗವಂತನು ಎಲ್ಲ ಅವನದೇ ನಾಮ ಅವನದೇ ರೂಪ ಕಣಕಣದಲ್ಲೂ ವ್ಯಾಪ್ತವಾಗಿದೆ ತರಕಾರಿಯಲ್ಲಿ ಒಂದು ತಲೆ ಮೇಲೆ ಏಕದೇಶ ವ್ಯಾಪ್ತಿ ಭಗವಂತನ ವ್ಯಾಪ್ತಿ ಆಗಲ್ಲ ಅಂತರ್ ಬಹಿಷ್ಠ ಸರ್ವ ಸತ್ಯ ನಾರಾಯಣ ಸ್ಥಿತ ಕಣಕಣದಲ್ಲೂ ವ್ಯಾಪಿಸಿದ್ದಾನೆ ಪರಮಾತ್ಮ ವ್ಯಾಪಿಸಿದ್ದರಿಂದ ಆ ರೂಪ ಅಂತಕ್ಕಂಥದ್ದು ಅವನು ವ್ಯಾಪಿಸ್ತೇವೆ ಆ ರೂಪವೇ ಇಲ್ಲ ಈ ರೀತಿಯಾಗಿ ಆ ನಾಮ ನಿನ್ನದು ಆ ರೂಪ ನಿನ್ನದು ಅಲ್ಲಿ ಕಾಣುವ ಕ್ರಿಯೆ ಇದು ಭಗವಂತನ ಉಪಾಸನಾ ಕ್ರಮ ಈ ರೀತಿ ಉಪಾಸನೆಗೆ ಪರಮಾತ್ಮ ಬರಬೇಕು ಪ್ರೀತಿ ಅಂತ ಇದು ಒಂದು ಕಡಿಮೆ ಆದರೆ ಆದರೆ ಉಪಾಸನೆ ಇನ್ಕಂಪ್ಲೀಟ್ ಅಂತ ಹೇಳಿ ಇದು ಒಂದು ಕಡಿಮೆ ಆದರೂ ಕೂಡ ಅದು ಇನ್ಕಂಪ್ಲೀಟ್ ಹೇಗೆ ಅಂತಂದರೆ ಎಲೆಕ್ಟ್ರಿಕ್ ಮೋಟಾರ್ ಮೂರು ಫೇಸ್ ಇರ್ತದೆ ಅದರೊಳಗೆ ಮೂರು ಫೇಸ್ನಲ್ಲಿ ಕರೆಂಟ್ ಹರಿದ್ರೆ ಮೋಟರ್ ರನ್ ಆಗ್ತದೆ ನೀರು ಆ ಕೆಲಸ ಆಗ್ತದೆ ಒಂದು ಫೇಸ್ ಸುತ್ತ ಹೋಗ್ಬಿಟ್ಟದೆ ಚಿಕ್ಕಮ್ಮ ಒಂದು ಫೇಸ್ ಸುತ್ತ ಹೋಗ್ಬಿಟ್ರೆ ಆಗ ಎರಡು ಫೇಸ್ನಲ್ಲಿ ಕರೆಂಟ್ ಹರಿಯುತ್ತಿರ್ತದೆ ಅದು ಗುರಿ ಅಂತದೆ ಮೋಟರ್ ರನ್ ಆಗಲ್ಲ ಯಾಕಪ್ಪ ಕರೆಂಟ್ ಹರಿತಾ ಆಗಲ್ಲ ಮೂರು ಫೇಸ್ನಲ್ಲಿ ಹರಿತಾ ಇಲ್ಲ ಮೂರು ಫೇಸ್ನಲ್ಲಿ ಹರಿದ್ರೇನೆ ಅದು ಮೋಟರ್ ರನ್ ಆಗುತ್ತೆ ಹಾಗೆ ನಮ್ಮದು ಈ ರೀತಿ ಆಗಿರ್ತಕ್ಕಂಥದ್ದು ನಾಮ ನಿನ್ನದು ರೂಪ ನಿನ್ನದು ಆ ಕಾಣುವ ಕ್ರೀನ್ ಈ ಮೂರು ಭಗವಂತಂದು ಅಂತ ಜ್ಞಾಪಿಸಿಕೊಂಡಾಗ ಇದು ನಿಜವಾದ ಉಪಾಸನೆ ಇದನ್ನು ಮಾಡಿದರೇನು ಇದನ್ನು ಮಾಡಿದ ಏನು ಕೇಳಿದರೇನು ನೋಡಿದರೇನು ಹೇಳಿದರೇನು ಮಾಡಿದರೇನು ಮಾಡಿದರೇನು ದಿನದಿಂದ ಜಗನ್ನಾಥ ದಾಸ ಮುಂದೆ ಹೇಳಿದ್ದಾರೆ ಅದಕ್ಕೋಸ್ಕರವಾಗಿ ಈ ರೀತಿಯಾಗಿ ಒಬ್ಬ ರಾಮ ಎಂಬ ವ್ಯಕ್ತಿ ಇಟ್ಕೊಂಡು ಹಾಗಾದರೆ ಆ ರಾಮ ರಾಮ ಅಂದರೆ ರಾಮದೇವ ಹೆಸರು ಹಾಗಾದರೆ ಇವನೇ ರಾಮನೇ ಹಾಗಾದರೆ ಅಲ್ಲ ಯಾಕಲ್ಲ ರಾಮ ಅಂತ ಹೇಳ್ತಾ ಇದ್ದೀವಿ ಅಂತ ಅಲ್ಲ ಆ ರಾಮ ಅಜ ದಶರಥ ರಾಜನ ಮಗ ರಾಮನೇ ಜನರು ಇಲ್ಲ ಮರಣ ಇಲ್ಲ ಈ ರಾಮ ಹುಟ್ಟಿದ್ದಾನೆ ಇವತ್ತೆಲ್ಲ ನಾಳೆ ಸಾಯ್ತಾನೆ ಆದ್ದರಿಂದ ಆ ರಾಮ ಅಲ್ಲ ಸಾಮಾನ್ಯ ಲಕ್ಷಣ ಯಾವ ರೂಪ ನಾಮ ಅವನಾದರೂ ಕೂಡ ಅಲ್ಲಿ ವಿಶೇಷ ಲಕ್ಷಣ ಯಾವುದು ಆ ರಾಮ ಅಜ ಜನನ ಇಲ್ಲ ಮರಣ ಇಲ್ಲ ಈ ರಾಮಗೆ ಜನನ ಉಂಟು ಮರಣ ಉಂಟು ಆದ್ದರಿಂದ ನ ಅಲ್ಲಿಂದ ಮುಂದೆ ಮತ್ತೆ ಪೃಥ್ವಿ ತತ್ವ ಪೃಥ್ವಿ ತತ್ವ ಅದು ಅದು ಅವಲ ಅದು ನಮಗೆ ಬೇಕಾದ ಗುರಿ ಏನಾದರೆ ಇಲ್ಲ ಯಾಕೆ ಯಾಕೆ ಗುರಿ ಅಲ್ಲ ಪೃಥ್ವಿ ನೀರಿಂದ ಹುಟ್ಟದೆ ಅದ್ಭ ಪೃಥ್ವಿ ಆಕಾಶ ವಾಯು ವಾಯುರಗ್ನಿ ಅಗ್ನಿ ರಾಪ ಅದ್ಭ ಪೃಥ್ವಿ ಪೃಥ್ವಿಯ ಔಷಧ ಅಂತ ಹೇಳ್ತಾರೆ ನೀರಿನಿಂದ ಭೂಮಿ ಹುಟ್ಟಿದೆ ಅದರಿಂದ ಅದು ಜನ್ಯ ಆಯ್ತು ಅದು ನಮಗೆ ಬೇಕಾದ ಗುರಿ ಅಲ್ಲ ಕೋರಿ ಮುಂದೆ ನೀರು ಅದು ಇಂದ ಹುಟ್ಟಿದೆ. ಹೀಗೆ ನಾವು ಇದಲ್ಲ 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 ಅಂತ ಹೋಗ್ತಾ ಮಹತ್ತತ್ವದಲ್ಲಿಗೂ ಹೋಗ್ತದೆ. ಮಹತ್ತತ್ವರು ನಮ್ಮ ದೇವರು, ಅವರು ಜನರ ಮುಟ್ಟು ಮಾಡಿದರು, ದೇಹವನ್ನು ಬಿಡ್ತಾರೆ. ಹಾಗಾದ್ರೆ ಅಲ್ಲಿ ಅಲ್ಲಿಗೆ 23 ತತ್ವ ಆಗುತ್ತೆ. 23 ಜನರ ಅಮ್ಮ ಅಂತ ಕೂಗಿ ಮುಂದಕ್ಕೆ ಲಕ್ಷ್ಮೀ ತತ್ವ ಬಂತು. ಅವ್ಯಕ್ತ ತತ್ವ, ಹಾಗಾದ್ರೆ ಅವ್ಯಕ್ತ ತತ್ವ ನಮಗೆ ಬೇಕಾದ ಗುರಿಯೇ ಅಲ್ಲ. ಯಾಕೆ ಅಲ್ಲ? ಆಕೆ ಲಕ್ಷ್ಮೀ ದೇವಿಗೂ ಜನ್ಮ ಇಲ್ಲ, ಮರಣ ಇಲ್ಲ, ಅಂದರೆ ಅದನ್ನೇ ಅಲ್ಲ ಚಾಕಲ್ವಾಗುತ್ತೆ. ಅಸ್ವತಂತ್ರ ಲಕ್ಷ್ಮೀ ಸ್ವತಂತ್ರ ಅಸ್ವತಂತ್ರ ದ್ವಿಧಂ ತತ್ವ ಮಿಶ್ರತೆ ಅಂತ ಹೇಳಿದಾಗೆ ಲಕ್ಷ್ಮೀ ದೇವಿ ಅಸ್ವತಂತ್ರ. ಆದ್ದರಿಂದ ಅದು ಅಲ್ಲ, ಮುಂದಿನ ಅದು ಅಲ್ಲ. ಹೀಗೆ ಒಂದು ವಸ್ತುವನ್ನು ಗುರಿಯಾಗಿಟ್ಟುಕೊಂಡು 24 ತತ್ವಗಳನ್ನು ಚಿಂತನೆ ಮಾಡ್ತಾ ಭಗವಂತನ ಚಿಂತನೆ ಮಾಡ್ತಕ್ಕಂಥ ಅಂದರೆ ಇದೇ ಸರ್ವೋತ್ತಮತ್ವ ಚಿಂತನೆ. ಹರಿ ಸರ್ವೋತ್ತಮ ಬಹುದೆಂಬ ಜ್ಞಾನವ ಹೇಗೆ ತಾರತಮ್ಯದಿಂದ ತಿಳಿಸುವ ಮಾರ್ಗವ ಬಿಡಬೇಡಿ ಬಿಟ್ಟು ಕೆಡಬೇಡಿ ಅಂತ ತಿಳ್ಕೊಂಡು ಪುರಂದಾಸ್ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ತಾರತಮ್ಯ ಜ್ಞಾನಪೂರ್ವಕ ತದಂತರ್ಗತ ಉಪಾಸಿತೋ ಹರಿ ಮುಕ್ತಿ ದದ್ಯಾತ್ ನಾಸ್ತಿತ್ವ ಸಂಶಯ. ಒಂದು ದಿನಕ್ಕೆ ಒಂದು ಕಡೆ ಕೂತ್ಕೊಂಡು ಸುಮ್ಮನೆ ಕೂತ್ಕೊಂಡು ದೇವನ್ನು ಹಿಡಿದು ಭಕ್ತಿಯಾದೋ ಬಿಟ್ಟದು ಹುಡುಕ್ಬೇಕು ಎಂಬ ಕಳಕಳಿಗಾದರೂ ಇರಲಿ, ಆ ರೀತಿ ನೀನು ಮಾಡ್ತಾ ಹೋದೆ ದೇವನ ನಡೆಸ್ತಾ ಇಲ್ಲ ಪಾಪ. ಬಹಳ ಒದ್ದಾಡ್ತಾ ಇದ್ದಾರೆ, ನಾನು ಇವತ್ತಲ್ಲ ನಾಳೆ ಇವರಿಗೆ ವ್ಯಕ್ತನ ಆಗಬೇಕು ಅಂತ ಅವನ ಅನುಗ್ರಹ ಮಾಡಿ ವ್ಯಕ್ತನಾಗಬೇಕಷ್ಟೇ. ನಮ್ಮ ಲೇಸಕ್ಕೆ ಯತ್ನಕ್ಕೆ ಲೇಸ ಉಳಿಯುವನಲ್ಲವೋ ಯವೇ ವೇಷ ಉಳಿದೆ ನಾಳೆ ಮಾತ್ರ ಪ್ರವಚನೇನ ಲಭ್ಯ ನವೇದಯ ನ ಬಹುನಾಸಿತೇನ ಯಮೇ ವೇಷ ಉಳಿದೆ ತೇನ ಲಭ್ಯ ಅಂತಕೊಂಡೇ ಇಟ್ಟು ಇಷ್ಟು ಗಮನದಲ್ಲಿಟ್ಟುಕೊಂಡು ಈ ಪದ್ಯದಲ್ಲಿ ಜನವೇನು ಕಾಣ ದೇಹ ಬಾಲಕ ನೆನೆ ನೆನೆದು ಆಗುವುದೇನೆ ಕತ್ತಲೆ ಮನೆಯಲ್ಲೂ ಅಡಗಿದ್ದವರ ನೋಡುತ್ತಾ ಬಹುತ ಔಷಧ ಹನೆಯನ್ನು ಬಿಗಿ ತಪ್ಪಿರಂಭಿಸಿ ಕದಲಿಕೆಯ ಕಲವಂತೆ ಮದುಸುವುದನ್ನು ತನ್ನವರಿದ್ದರಿಗೆ ಬಂದು ನಾವು ಇದ್ದಲ್ಲೇ ಬಂತ ದೇವರು ನಾವಿರೋ ಅಲ್ಲಿ ಬಾಂಬಲ್ಲ ದೇವರಾದರೂ ಅಷ್ಟೇ ಕುಡಿಗೆ ಇಲ್ಲೇ ಬಾಂಬ ಸರಿಯಿಲ್ಲ ಯಾಕೆ ಬರ್ತೀಯ ಅಷ್ಟು ದೂರ ನೀನು ಎಲ್ಲಿ ನಡೆಸ್ತೀರ ಅಲ್ಲೇ ಬರ್ತೀನ ಅನ್ನಂತ ದೇವರು ದೇವರು ಅದಕ್ಕೊಂದು ಆ ಕಷ್ಟಪಡಬೇಕಾದಿಲ್ಲ ಪರಮಾತ್ಮ ನಮ್ಮನ್ನು ಕಷ್ಟಪಡುವಂತ ಆತ ಅಪೇಕ್ಷೆ ಪಡೋದು ಒಂದು ಕಥೆ ಬಂದಿತ್ತು 50 ವರ್ಷ ಕೆಳಗೆ ಚಂದಮಾನದಾಗೆ ಒಂದೇನಾಗಿದೆ ಒಂದು ಬಿಸಿಲ ಕಾಲ ಇಲ್ಲ ಮಳೆಗಾಲ ಪ್ರಾರಂಭ ಆಗಬೇಕು ಮಗ ಒಳ್ಳೆ ಮಧ್ಯ ವಯಸ್ಸು ಬಾಳಿಗೆ ಹತ್ತಿ ಹಂಚಲ್ಲ ಕಿತ್ತಿ ಸರಿಯಾಗಿ ಹೊದಿಸ್ತಾ ಇದ್ದಾನೆ ಹೊದಿಸ್ತಾ ಇರುವಾಗ ತಾಯಿ ಇದ್ದಾಗ ಹುಡುಕಿ ಪಾಪ 11 ಹುಡುಕಿ ಬಂದು ಮಗ ಬಿಸಿಲಾಗಿ ಕೆಲಸ ಮಾಡ್ತಾ ಇದ್ದಾನಲ್ಲ ಅಂತ ಆಕೆ ತಾಯಿಗೆ ಹೊತ್ತಿ ಚುರುಕಂತಾನೆ ಆದಂತ ನಾನು ಯಾರೇನು ಒಂದು 10 ರೂಪಾಯಿ ಕೊಟ್ಟರೆ ಮಾಡ್ತಾರೆ ಅದರಿಂದ ಕೆಳಗಿಳಿ ಬಿಸಿಲು ಬಿಬ್ಬರಿತಾರೆ ಬೇಡವ ಬಿಸಿಲಿಲ್ಲ ಏನಿಲ್ಲ ಒಂದು 16 ಸಲಹೆ ಎಂದು ಬಂದು ಪಾಪ ಮಗ ಕಷ್ಟಪಡ್ತಾರಲ್ಲ ಅಂತ ನೋಡಿ ಒಂದು ಜನ್ಮದ ಸಂಬಂಧ ಯಾವ ಜನ್ಮದಲ್ಲೋ ಯಾವ ಹಿಂದ್ಯಾರೋ ಮುಂದ್ಯಾರೋ ಗೊತ್ತಿಲ್ಲ ಒಂದು ಜನ್ಮಕ್ಕೆ ಆ ಮುದುಕಿಗೆ ಅಷ್ಟು ಅಭಿಮಾನ ಆದರೂ ಮಗ ಹೇಳಿದ್ದ ಮಗ ತಾಯಿ ಮಾಡಲು ಹೋಗಿ ಆ ಮಗನ ತಂದು ಕಣ್ಣು ಕೂಸಿ ತಗೊಂಬಂದು ಆ ಸುಡೋ ಬಂಡೆಗಳು ಕೂಸಿ ಕೂರ್ತಿರಲಿಕ್ಕೆ ಆ ಹಳ್ಳಿ ಶುರುವಾಯಿತು ಏನಮ್ಮ ಯಾಕೆ ಅದಕ್ಕೇನಾಗಲಿಲ್ಲ ಏನೇನೂ ಆಗಿಲ್ಲ ಅಂದರು ಯಾಕೆ ಬಿಸಿಲು ನೋಡು ನಿನಗೆ ನಿನ್ನು ಕೂಸಿನ ಏನಾಗ ಹೇಗೆ ಅಭಿಮಾನ ನನಗೆ ನಿನ್ನ ಮೇಲೆ ನೀನು ಎಷ್ಟೇ ದೊಡ್ಡವರಾದರೂ ನನಗೆ ಅಭಿಮಾನ ಅದು ಹಾಗೆ ಒಂದು ಜನ್ಮಕ್ಕೆ ಇಷ್ಟು ಅಭಿಮಾನ ಇರು ದೇವರೇ ನಮ್ಮ ಮೇಲೆ ಇಲ್ಲೇ ಕಾಲಿಸ್ತೇನೆ ನಾವದನ್ನೇ ಹೇಳ್ತಿಲ್ಲ ಆಯ್ತಿನ ವಿರುದ್ಧವಾಗಿ ತಿಳಿಸ್ಬಿಟ್ಟಿದ್ರು ದೇವರ ಅಭಿಮಾನವನ್ನು ಅದನ್ನು ಗ್ರಹಣ ಮಾಡುವ ಯೋಗ್ಯತೆಯೂ ನಮಗಿಲ್ಲ ಯಾಕೆ ನಂಬಿಕೆ ಇಲ್ಲ ದೇವರನ್ನು ನಮಗೆ ಅದಕ್ಕೋಸ್ಕರವಾಗಿ ಅವನು ಎಷ್ಟು ಅಭಿಮಾನ ನಮ್ಮ ಮೇಲೆ ಅದೇ ಅಂತಕ್ಕಂಥದ್ದು ಆಯ್ತಿರಾದೆ ಆಯ್ತಿನ ಇಲ್ಲ ಅಂತಲ್ಲ ಸ್ಟೇಷನ್ಗೆ ವಿರುದ್ಧವಾದ ದಿಕ್ಕಿ ತಿಳಿಸಿದ್ದೀವಿ ನೀನು ಅಲ್ಲ ಮಾಡ್ತಾರೆ ಹಾಗೆ ನಾವು ಕೂಡ ಭಗವಂತನನ್ನು ತಿಳ್ಕೊಂಬ ರೀತಿಯಲ್ಲಿ ತಿಳ್ಕೊಂಡಿಲ್ಲ ಬರೀ ದೊಡ್ಡ ದೊಡ್ಡ ಪದಗಳಲ್ಲೇ ಹೇಳ್ತಾ ಇದ್ದೀವಿ ಹೊರತು ತಿಳ್ಕೊಳ್ಳುವ ರೀತಿಯಲ್ಲಿ ತಿಳ್ಕೊಂಡಿಲ್ಲ ಇಟ್ಟಿ ಕಲ್ಲನು ಭಗುತೆಯಿಂದಲಿ ಕೊಟ್ಟ ಭಗುತೆಗೆ ಮೆಚ್ಚಿ ತಂದರೆ ಕೊಟ್ಟ ಪಡ ಬ್ರಾಹ್ಮಣನ ಒಪ್ಪಿರಿ ಅವನಿಗೆ ಕಿಲ ಅಂತ ಕೆಟ್ಟ ಮಾತುಗಳಿಂದ ಚೈತ್ಯನ ಕೆಟ್ಟ ಮಾತುಗಳಿಂದ ಸ್ವಲ್ಪ ತಪ್ಪಿ ಚೈತ್ಯನ ಹೊತ್ತೆಯೊಳಗಿನ ಬಿಟ್ಟ ಬಾಣದಲ್ಲಿಟ್ಟ ಭೀಷ್ಮನ ಅವಗುಣಗಳೆನಿಸಿದ ನೀನು ಇದೆಲ್ಲ ಪರಮಾತ್ಮ ಬಾರಾಕು ಮಾತೇನಾದಾರೆ ಅಲ್ಲ ಹಾಗೆ ಏನು ಮಾಡಬೇಕು ಕ್ಷಮಿಸ್ಬಿಡ್ತಾನೆ ಏನಾದರೆ ಕಲಿಯೂ ಕ್ಷಮಿಸ್ಬೇಕಾಯ್ತಾಗಾರೆ ಕಲಿಯೂ ಕ್ಷಮಿಸ್ಬೇಕಾಯ್ತಾಗಾರೆ ಮತ್ತು ಇಲ್ಲಿ ಕ್ಷಮಾಪಣೆಯಿಂದ ಏನು ದೇವರು ನಮ್ಮ ಒಳಗಿನ ನೋಡ್ತಾರೆ ಹೊರಗಿನ ವ್ಯಾಪಾರವನ್ನೆಲ್ಲ ದೇವರು ನಾವೆಲ್ಲ ಹೊರಗಿನ ವ್ಯಾಪಾರ ಮಾಡ್ತೀವಿ ದೊಡ್ಡವರು ಅನ್ಬೇಕಾದ್ರೆ ಹೊರಗಿನ ಅವರ ಆಡಂಬರ ಅವರ ರೂಪ ಅವರ ವೇಷ ಅವರ ಆಡಂಬರ ಈ ಅಬ್ಬರವಾದ ಮಾತುಗಳು ಇದೆಲ್ಲ ನೋಡಿ ದೊಡ್ಡವರು ಅಂತ ಕೈಗೆ ಕೊಟ್ಟು ಬಿಟ್ಟಿದ್ದ ಆದರೆ ದೇವರು ಅದು ನೋಡಲು ಅವರೆಲ್ಲ ಒಳಗೆ ನೋಡ್ತಾನೆ ದೇವರು ಅಂತ ಸಾಕ್ಷಿ ಗೊತ್ತಿನ ಇಟ್ಕೊಂಡು ಒಳಗಿಂದ ನೋಡಿ ಹೊರಗಡೆ ಎಷ್ಟೇ ವಿರೋಧ ಮಾಡಿದ್ದರು ಕೂಡ ವಾಳಿಗಿಂತಲೂ ರಕ್ಷಣೆ ಮಾಡಿದ್ರು. ಬಿಟ್ಟು ಕಲ್ಲರು ಹೋಗುತ್ತಿ ಎಂದರು ಪುಂಡಲೀಕನ ಕಥೆ. ಪುಂಡಲೀಕ ತಾನು ವೃದ್ಧರಾದ ತಂದೆ ತಾಯಿ ಸ್ವಾರ್ಥಿಯಾಗಿದ್ದಾನೆ. ವೃದ್ಧರಾದ ತಂದೆ ತಾಯಿಗಳನ್ನು ಬಿಟ್ಟು ಬಿಟ್ಟಿದ್ದಾನೆ. ಅವನ ಮಧ್ಯೆ ಅವರು ಎಲ್ಲೋ ಇದ್ದಾರೆ. ಪಾಪ ಯಾತ್ರಿ ಹೋದ, ಕಾಶಿ ಯಾತ್ರಿಗೆ ಅಂತ ಹೋದೆ. ಅಲ್ಲಿ ಕುಕ್ಕುಟ ಋಷಿಗಳ ಆಶ್ರಮ, ಇನ್ನು ಕಾಶಿ ಮುಟ್ಟಿಲ್ಲ. ಅಲ್ಲಿ ಎಲ್ಲರೂ ಹೋಗಿ ಆ ಋಷಿಯು ನಮಸ್ಕಾರ ಮಾಡಿ ಬರ್ತಾ ಇದ್ದಾರೆ. ಇವನು ಹೋಗ್ತದಲ್ಲ ಹೋದ್ರೆ ಇವರಿಗೆ ಕಾಣಿಸ್ತೇ ಇಲ್ಲ. ಋಷಿ ಎಲ್ಲಿದ್ದಾರೆ? ಅಲ್ಲೇ ಇದ್ದಾರಲ್ಲ, ನನಗೆ ಕಾಣಿಸ್ತಾನೆ. ನೀನು ಅಯೋಗ್ಯ, ನೀನು ಯಾಕೆ ಮಾತಾಪಿತೃ ಸೇವಾ ಬಿಟ್ಟು ಬಂದೇ ಅಂತಿಲ್ಲ. ನಿನಗೆ ಕಾಣಿಸ್ತಾ ಇಲ್ಲ, ನಮಗೆಲ್ಲ ಕಾಣಿಸ್ತಾ ಇದ್ದಾರೆ. ಆದರೂ ಪಶ್ಚಾತ್ತಾಪಬಾರ್ದು. ಅದೊಂದು ಬಾಣವಾಗಿ ಹಿಂಸೆ ಕೊಟ್ಟು ಬಿಟ್ಟಿದ್ದವನು ಅಲ್ಲಿಂದ ಕಾಶಿ ಹೋಗಲೇ ಇಲ್ಲ. ಹಾಗೆ ವಾಪಸ್ ಬಂದ. ಅವತ್ತಿನಿಂದ ತನ್ನ ತಂದೆ ತಾಯಿ ಸೇರಿದ ಅಖಂಡವಾಗಿ ಮಾಡಲಿಕ್ಕೆ ಖಂಡಿತ ಪರಮಾತ್ಮ ಪರೀಕ್ಷೆ ಮಾಡಬೇಕು ಅಂತ ಬಂದ. ಒಂದು ದಿವಸ ಚಂದ್ರಭಾಗ ನದಿಯಲ್ಲಿ ತಂದೆ ವೃದ್ಧನಾದ ತಂದೆಗೆ ಸ್ನಾನ ಮಾಡಿಸ್ತಾ ಇದ್ದಾನೆ. ಪರಮಾತ್ಮ ಬಂದು ನಿಂತ್ಕೊಂಡ. ಅಲ್ಲಿ ಕೆಸರು ಪಾಪ. ಪರಮಾತ್ಮ ಬಂದಾನೆ ಅಂದ್ರೆ ತಕ್ಷಣ ಎದ್ದು ಹೋಗ್ಬೇಕಾಗಿತ್ತಲ್ಲ. ಹೋಗಲಿ, ಯಾಕೆ ನಿನ್ನ ಪೂಜೆ ನಾವು ಇಲ್ಲಿ ಮಾಡ್ತಾ ಇದ್ದೀನಿ ಸ್ವಾಮಿ. ದೇವರ ಪೂಜೆಯನ್ನು ನಾವು ಎಲ್ಲೆಲ್ಲಿ ಮಾಡಬೇಕು ಅಲ್ಲೇ ಪೂಜಾ ಸ್ವೀಕಾರ ಮಾಡುದು. ಬೇರೆ ಕಡೆ ದೇವರ ಪೂಜಾ ಸ್ವೀಕಾರ ಮಾಡಲ್ಲ. ಸ್ತ್ರೀಯರಿಗೆ ತಮ್ಮ ಪತಿಯ ಅಧಿಷ್ಠಾನದಲ್ಲೇ ಪರಮಾತ್ಮನ ಪೂಜಾ. ಇನ್ ಯಾವ್ಯಾವುದು ಬೇಕಿಲ್ಲ ಪತಿವ್ರತ. ಆ ಸ್ತ್ರೀಯರಿಗೆ ಅನ್ಯ ವ್ರತವೇ ಇಲ್ಲ. ಪತಿಯಾಗ್ಯವೆಂದು ವಿಧಿಯನ್ನು ಇಟ್ಟಲ್ಲ ಅಂತ ಹೇಳಿ ಅವ್ರು ಇನ್ನು ಬೇರೆ ವ್ರತ ಮಾಡಬೇಕಾದ್ದೇ ಇಲ್ಲ. ಪತಿಯಾಗ್ಯ ಪರಿಪಾಲನೆ ಮಾಡಿಬಿಟ್ಟೆ ಉದೇ ಹುಡುಗಿ. ಪತಿಯ ಅಧಿಷ್ಠಾನದಲ್ಲೇ ಪರಮಾತ್ಮ ಪೂಜಾ ಸ್ವೀಕಾರ ಮಾಡು. ಆ ಪತಿಯ ಅಧಿಷ್ಠಾನದಲ್ಲಿ ಬಿಟ್ಟು ಇವರು ದೊಡ್ಡವರು ಅವರು ದೊಡ್ಡವರು ತಿಳ್ಕೊಂಡು ಪೂಜಾ ಮಾಡಿ ಪರಮಾತ್ಮ ಸ್ವೀಕಾರ ಮಾಡೋದಿಲ್ಲ ಅಂದಾಗ ಇನ್ನು ಪುರುಷರಿಗೆ ತಂದೆ ತಾಯಿ ಗುರು ಈ ಮೂರು ಅಧಿಷ್ಠಾನದಲ್ಲಿ ಪರಮಾತ್ಮ ಪೂಜಾ ಸ್ವೀಕಾರ ಮಾಡ್ತಾರೆ ಇವರಿಗೆ. ಆದ್ದರಿಂದ ಈ ಮೂರು ಅಧಿಷ್ಠಾನ ಈ ಅಧಿಷ್ಠಾನದಲ್ಲಿ ಪೂಜಾ ಬಿಟ್ಟುಬಿಟ್ಟು ನಾವು ಎಲ್ಲೆಲ್ಲ ಮಾಡಿದೆ ಜೀವತ್ತು ವಾಕ್ಯಕರಣ ಪ್ರತ್ಯಬ್ಧ ಭೂರಿ ಭೋಜನ ಗಯಾಯ ಪಿಂಡದಾನಾಚ ತ್ರಿವಿತ್ ಪುತ್ರಶ್ಯ ಪುತ್ರ ಮಗ ಅಂತ ಯಾರನ್ನು ಕರಿಬೇಕು? ಹೊಟ್ಟೆ ಹುಟ್ಟಿದವನು ಮಗ ಅಲ್ಲ. ಹೊಟ್ಟೆ ಬೇಕಾದ್ರೆ ಹುಟ್ಟುತ್ತ ದಿನ ಕ್ರಿಮಿಗಳು ಅಲ್ಲಿ ಹೋಗ್ತಿರ್ತವೆ. ಕ್ರಿಮಿಗಳು ಹೊಲದಲ್ಲಿರ್ತವೆ, ಕ್ರಿಮಿಗಳು ಅವೆಲ್ಲ ಹೋಗ್ತಿರ್ತವೆ. ಹಾಗೆ ಅವೆಲ್ಲ ನಮ್ಮ ಮಕ್ಕಳೇ. ಹಾಗೆ ಯಾಕೆ ನಮ್ಮ ದೇಹದಿಂದ ಹೊರಗೆ ಹೋಗಿದ್ದಾವಲ್ಲ ಅವೆಲ್ಲ ನಮ್ಮ ಮಕ್ಕಳೇ. ಹಾಗೆ ಯಾರು ಮಕ್ಕಳು? ಜೀವತೋ ವಾಕ್ಯಕರಣ ಬದುಕಿರುವಾಗ ಅವರ ಆಜ್ಞಾ ಪರಿಪಾಲನೆ ಮಾಡಿದರು. ಪ್ರತ್ಯಬ್ಬ ಭೂರಿ ಭೋಜನ ಅವರು ಮೃತರಾದ ಮೇಲೆ ಅವ್ರದ ದೈಹಿಕ ಕ್ರಿಯಾದಗಳನ್ನು ಮಾಡಿ ಪ್ರತಿ ಸಾಂವತ್ಸರಿಕ ಶ್ರಾದ್ದ ದಿವಸ ಭೂರಿ ಭೋಜನ ಸಾಕು. ಗಯಾಯ ಪಿಂಡದಾನ ಅರ್ಥ ಗಯಾಕ್ಕೆ ಹೋಗಿ ಪಿಂಡ ಪ್ರದಾನ ಮಾಡು. ಪಿಂಡ ಪ್ರದಾನ ಮಾಡಿ ಬಂದಮೇಲೆ ಭೂರಿ ಭೋಜನ ಸಾಕು ಅಂತ ಹೇಳಿ ವೇದ ಮಾತಿ. ಪಿಂಡದಾನ ಅರ್ಥ ನಮ್ಮ ಜೀವಮಾನದಲ್ಲಿ ಒಮ್ಮೆಯಾದರೂ ಗಯಾಕ್ಕೆ ಹೋಗಿ ಪಿಂಡ ಪ್ರದಾನ ಮಾಡಿ. ಇವು ಮೂರು ಮಾಡಿದೆ ಅವನನ್ನು ಮಗ ಅಂತ ಕರೀತಿದೆ ಶಾಸ್ತ್ರ. ಅದಕ್ಕೋಸ್ಕರವಾಗಿ ಈ ರೀತಿಯಾಗಿ ಅಲ್ಲಿ ಸಾಕ್ಷಾತ್ ಪರಮಾತ್ಮ ಬಂದಿದ್ದಾನೆ. ತಂದೆ ಬಿಟ್ಟು ಹೋದೆ ಹೋಗಲಿಲ್ಲ. ಸ್ವಾಮಿ ಇಲ್ಲಿ ನಿನ್ನ ಪೂಜೆಯನ್ನೇ ಮಾಡ್ತಾ ಇದ್ದೀನಿ, ಅದು ಬೇರೆ ಅಲ್ಲ, ನೀ ಅಧಿಷ್ಠಾನದಲ್ಲಿ ನಿನ್ನ ಪೂಜೆಯನ್ನೇ ಮಾಡ್ತಾ ಇದ್ದೀನಿ, ಆ ಪೂಜಾಕ್ಕೂ ವಿಘ್ನ ಬರಬಾರ್ದು ಅಂತ ತಿಳ್ಕೊಂಡೆ. ಎಡಗೈಯಿಂದ ಅವನು ನೀಟಿಗೆ ಬಿಷ್ಟ ಹಾಕಿದ. ಅದು ನೋಡಿ, ಬಲಗೈಯಿಂದನಲ್ಲ, ಬಲಗೈಯಿಂದ ಮೈ ತಿಕ್ತಾ ಇದ್ದಾನೆ, ಎಡಗೈಯಿಂದ ಬಿಷ್ಟ ಹಾಕಿ. ದೇವರು ಸಿಟ್ಟಾದ್ನೆ ಇಲ್ಲ, ಅದರ ಮೇಲೆ ನಿಂತ ಇನ್ನು ಅಲ್ಲೇ ನಿಂತಿದ್ದಾನೆ. ಇಟ್ಟಿ ಕಲ್ಲರು ಭಕುತಿಯಿಂದಲೇ ಕೊಟ್ಟ ಭಕುತೆಗೆ ಮೆಚ್ಚಿ ತಂದನು. ಕೊಟ್ಟ ಬಡಬ್ರಾಹ್ಮಣರ ಒಪ್ಪಿಡಿ ಅವರಿಗೆ ಹೇಳ ಒಂದು ಹಿಡಿ ಅವಲಕ್ಕಿಗೆ ಬೇಕಾದ ಐಶ್ವರ್ಯ ಕೊಟ್ಟ ಪರಮಾತ್ಮ. ಸುಧಾಮ ಕೃಷ್ಣರ ಬಾಲ್ಯ ಸ್ನೇಹಿತ ಇಬ್ಬರು ಅಲ್ಲಿ ಸಾಂದೀಪಿಂದಾಚಾರ ಹತ್ರ ವಿದ್ಯಾಭ್ಯಾಸ ಕಾಲದಲ್ಲಿ ಜೊತೆಗಿದ್ದರು. ವಿದ್ಯಾಭ್ಯಾಸ ಮುಗಿತು, ಕೃಷ್ಣ ಈ ಕಡೆ ಬಂದ, ಅವರ ಆ ಕಡೆಗೆ ಹೋಗ್ತು ಸುಧಾಮ. ಅಲ್ಲಿ ಲಗ್ನವಾಯಿತು. 27 ಜನ ಮಕ್ಕಳು ಸುಧಾಮನಿಗೆ. ದಾರಿದ್ದರೆ ಹತ್ತಿ ತಿಂತಾರೆ. ಅಷ್ಟಿದ್ರು ಕೂಡ ಅಯಾತಕ ವೃತ್ತಿ, ಯಾರನ್ನು ಏನು ಕೇಳ್ತಾ ಇಲ್ಲ. ಅಕಸ್ಮಾತ್ ಯಾರನ್ನು ಕೊಟ್ಟರೆ ಇಸ್ಕೊತಾರೆ, ಅವರು ಯೋಗ್ಯರಾಗಿದ್ದರೆ ಇಸ್ಕೊತಾರೆ, ಇಳೋದೆ ಬೇಕಿಲ್ಲ ಅಂದ್ಬಿಡ್ತಾರೆ. ಈ ಅಯಾತಕ ವೃತ್ತಿಯಿಂದ ಏನು ಬಡತನ ವಿಪರೀತ. ಎಲ್ಲರವರೆಗೆ 15 ದಿವಸಕ್ಕೊಂದೇ ಕಾಸ್ಯ ಆದರೆ ವಾರಕ್ಕೆ 2-3 ಉಪವಾಸ ಇರುವ ಸಾಮಾನ್ಯವಾದ ದಾರಿದ್ರ್ಯದ ಇದು ತಾಪ ತಾಯಿ ಜಾಸ್ತಿ ಕಟ್ಟದು. ಯಾಕೆಂದ್ರೆ ಹುಡುಗರು ಅಮ್ಮ ಹಸಿವೆ ಅಂತ ಬರ್ತಾರೆ ಹೊರತು ಅಪ್ಪ ಹಸಿವೆ ಯಾವ ಹುಡುಗರು ಹೋಗ. ಆದ್ರೆ ನಮ್ಮ ಮಕ್ಕಳು ನೋಡ್ತಾರೆ, ಕರಳು ಕರುತ್ತಾರೆ. ಆದ್ರೆ ಪತಿಯ ಆಜ್ಞ ಕೇಳಬಾರ್ದು ಅಂತಕ್ಕಂಥದ್ದು ಅದು ಪರಿಪಾಲನೆ ಮಾಡ್ತಾ ಇದ್ದಾರೆ. ಒಂದು ದಿವಸ ಅಲ್ಲ, ನಿಮ್ಮ ಬಾಲ್ಯ ಸ್ನೇಹಿತ ಅಂತೀರಿ ಕೃಷ್ಣ, ಜಗತ್ತಿಗೆ ಕೊಡ್ತಕ್ಕಂಥವ್ರು ಹೋಗಿ ಕೇಳ ಬರಬಾರ್ದು ಏನಾದರೂ ಅಂತ ಹೋಗ್ಲಿಕ್ಕೆ ಇಷ್ಟ. ಯಾಕೆಂದ್ರೆ ಭಗವಂತನನ್ನ ಅರ್ಥ ಮಾಡಿಕೊಂಡವರು ಭಗವಂತನನ್ನು ಕೇಳಲ್ಲ. ಇದು ನೋಡಿ, ಆತನ ಸರಿಯಾದ ರೀತಿ ಅರ್ಥ ಮಾಡಿಕೊಂಡವರು ದೇವರು ಕೂಡ ಕೇಳಲ್ಲ. ಯಾಕೆ ಕೇಳಬಾರ್ದು? ದೇವರು ಕೇಳಿದ್ರೆ ತಪ್ಪೇನು? ಕೇಳಬೇಕೇನು? ಸರ್ವಕ್ಕೆ ಅವನಿಗೆ ಗೊತ್ತಿಲ್ಲ. ಯಾವ ಕಾಲಕ್ಕೇನು ಹಸಿ ಬಂದು ತಾಯಿ ತನ್ನ ಶಿಶುವಿಗೆ ವಸದಿ ಮೊಲೆ ಕೊಡುವಂತೆ ಕನಕದಾಸ ಹೇಳಿದಾಗೆ ಇನ್ನು ತಾಯಿಗನ್ನ ಗೊತ್ತಾಗ್ಲಿಕ್ಕಿಲ್ಲ. ಅದಕ್ಕೆ ಹೊಟ್ಟೆ ನೋಯ್ತಾ ಇದ್ದು ಹೊರತಾ ಇದ್ರೆ ಹಸಿವಾಗದೆ ಇದ್ದರೆ ಹಾಲಾಗ್ತಾರೆ, ಅಥವಾ ಅದಕ್ಕೆ ಹಸಿವಾಗಿದ್ದರೆ ಹೊಟ್ಟೆ ನೋಯ್ತು ಅಂತೇಳಿ ಉಷ್ಟಿ ಹಾಕ್ತಾರೆ. ಅದಕ್ಕಾಗೋದೊಂದು ತಾಯಿ ಮಾಡೋದು ಯಾಕೆ ಗೊತ್ತಿಲ್ಲ. ಸರ್ವಜ್ಞ ನನ್ನ ತಾಯಿ, ಆದರೆ ನಮ್ಮ ಸ್ವಾಮಿ ಸರ್ವಜ್ಞ. ಯಾವ ಕಾಲಕ್ಕೆ ಏನು ಕೊಟ್ಟಿತೋ ನಮ್ಮಿಂದ ಕೇಳಿಸಿಕೊಳ್ಳದೇನೆ ಕೊಡ್ತಾ ಇರೋವಾಗ ನಾವು ಕೇಳಿಬಿಟ್ಟೆ ಭಗವಂತನ ಅರ್ಥ ಮಾಡ್ಕೊಂಡಿಲ್ಲ ಅಂತಾಯ್ತು. ಭಗವಂತ ಸರ್ವಜ್ಞ ಅಲ್ಲ ಅಂತ ನಾವು ಅರ್ಥ ಮಾಡಿಕೊಂಡಾಯ್ತು. ಆದ್ದರಿಂದ ಭಗವಂತನನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂಥ ಜ್ಞಾನಿಗಳು ದೇವರನ್ನು ಕೂಡ ಕೇಳಲು ನೀವು ಇಷ್ಟ ಇದ್ದೇ ಕೂಡ ಇದ್ದಾಳ ಅಂತ. ಇದು ಒಂದಿದ ಅಹಂಕಾರ ಅಂತಲ್ಲ, ಭಗವಂತನಲ್ಲಿ ಸಂಪೂರ್ಣ ಶರಣಾಗಿದೆ. ಈ ರೀತಿ ಹೋಗ್ಲಿಕ್ಕೆ ಇಷ್ಟಪಟ್ಟಿಲ್ಲ ಪಾಪ. ಆಮೇಲೆ ತೀರಾ ಬಲವಂತಾಯ್ತು ಹೇಳ್ತೀನಿ. ಆ ಕೇಳಬೇಕು ಅಂತ ಹೋಗಲಿಲ್ಲ ಸುಧಾಮ. ಅಲ್ಲಿ ಕೃಷ್ಣ ದರ್ಶನವಾಗ್ತಲ್ಲ ಅಂತ ಹೊಂದಿದ್ದಾನೆ. ಹೋಗ್ಬೇಕಾದ್ರೆ ನೋಡು, ದೊಡ್ಡವ್ರ ಮನೆಗೆ ಹೋಗುವಾಗ, ಮಕ್ಕಳ ಮನೆಗೆ ಹೋಗುವಾಗ ಬರೀ ಕೈಯಲ್ಲಿ ಹೋಗಬಾರ್ದು. ಏನಾದರೂ ಕೂಡ ಏನಾದ್ರು ಮನೆ ಒಂದು ಪಾಪ ಏನೇನೇನೇನು ಅಂತ ದಾರಿದ್ದ. ಆಗ ಯಾಕಿತ್ತು ಆಚರ ಪುಷ್ಟಿ ಕೃತಕ ತಂದು ಯಾರೋ ಆಗ್ತಾರೆ ಮನೆ ಯೋಗ್ಯರ ಮನೆಗೆ ಹೋಗಿ ಮಾಡಿ ಅವಳಿಕ್ಕೆ ಯಾಚನೆ ಮಾಡ್ತೀನಿ. ಕಂಪ್ಲೀಟ್ ಮತ್ತಿಲ್ಲ ಪಾಪ. ಒಂದು 20 ಮಡಿಕೆ ಮಾಡಿದ ಅತ್ಯು ಚೈಲ ಕಂಡ ಅಂತಾರೆ. ಸಾವಿರಾರು ತೂತರು ಅದೊಂದು 20 ಮಡಿಕೆ ಮಾಡಿ 4 ಕಿಡಿ ಅವರಿಗೆ ಕಟ್ಟಿಕೊಟ್ಟಿದ್ದಾರೆ. ಬರ್ತಾ ಇದ್ದಾರೆ, ಹಾಗಿದ್ದಾರೆ. ಕ್ಷಾಮದ ಪ್ರತಿಮೂರ್ತಿ ಮನಕಾಲ ಮೇಲೆ ಒಂದು ತುಂಡು ಮುಟ್ಟಿದ್ದಾರೆ, ಒಂದು ತುಂಡು ಹೆಗಲ ಮೇಲೆ ಹಾಕಿಕೊಂಡಿದ್ದಾರೆ. ಮೈಯೊಳಗಿನ ಅಸ್ಥಿಗಳೆಲ್ಲ ಎಲ್ಲ ಕಾಣ್ತಾ ಇದ್ದಾರೆ. ಒದಿಲಿಕ್ಕಿಲ್ಲ, ಪೂಲ ಉಡ್ಲಿಕ್ಕಿಲ್ಲ. ಬರ್ತಾ ಇದ್ದಾರೆ, ಜೋರಾಗಿ ಗಾಳಿ ಬೀಸಿಬಿಟ್ರೆ ಅಷ್ಟು ದೂರ ಗಾಳಿನೇ ಹೊಡ್ಕೊಂಡು ಹೋಗ್ಬಿಡ್ತೇವೆ. ಇಷ್ಟು ನಿರ್ಬಲರಾಗಿದ್ದಾರೆ ಸುಧಾ. ಎಂಥ ಭಗವದ್ಭಕ್ತ ಬಂದ